89ನೇ ಅಧ್ಯಾಯ ಶ್ರೀಕೃಷ್ಣನ ಲೀಲೆಗಳ ಸಂಗ್ರಹ ವರ್ಣನೆ. ಕೃಷ್ಣನೊಡನೆ ತಾನು ಸಂದರ್ಶಿಸಲು ಸಾಧ್ಯವಾದ ಆಧ್ಯಾತ್ಮಿಕ ಜಗತ್ತಿನಿಂದ ಹಿಂದಿರುಗಿದ ಅರ್ಜುನನಿಗೆ ಬಹು ಆಶ್ಚರ್ಯವಾಗಿತ್ತು. ತಾನು ಸಾಮಾನ್ಯ ಜೀವಿಯಾದರೂ ಕೃಷ್ಣನ ಕೃಪೆಯಿಂದ ಕಣ್ಣಾರೆ ಆಧ್ಯಾತ್ಮಿಕ ಜಗತ್ತನ್ನು ನೋಡಲು ಸಾಧ್ಯವಾಯಿತು ಎಂದು ಯೋಚಿಸಿದನು. ಅವನು ಆಧ್ಯಾತ್ಮಿಕ ಜಗತ್ತನ್ನು ನೋಡಿದ್ದು ಮಾತ್ರವಲ್ಲ, ಭೌತಿಕ ಸೃಷ್ಟಿಯ ಕಾರಣನಾದ ಆದಿ ಮಹಾವಿಷ್ಣುವನ್ನು ಕಣ್ಣಾರೆ ಕಂಡಿದ್ದ. ಕೃಷ್ಣನು ವೃಂದಾವನದಿಂದ ಹೊರಕ್ಕೆ ಹೋಗುವುದೇ ಇಲ್ಲ ಎಂದು ಹೇಳಿದ ವೃಂದಾವನಂ ಪರಿತ್ಯಜ್ಯನ ಪಾದಂ ಏಕಂ ಗಚ್ಚತಿ. ಕೃಷ್ಣನು ಮಥುರೆಯಲ್ಲಿ ಶ್ರೇಷ್ಠನು, ದ್ವಾರಕೆಯಲ್ಲಿ ಇನ್ನೂ ಶ್ರೇಷ್ಠನು, ವೃಂದಾವನದಲ್ಲಿ ಅತ್ಯಂತ ಶ್ರೇಷ್ಠನು. ದ್ವಾರಕೆಯಲ್ಲಿ ಕೃಷ್ಣನ ಲೀಲೆಗಳನ್ನು ಅವನ ವಾಸುದೇವ ಭಾಗವು ತೋರು. ಆದರೂ ಮಥುರೆ ಮತ್ತು ದ್ವಾರಕೆಗಳಲ್ಲಿ ಕಾಣಿಸಿಕೊಂಡ ವಾಸುದೇವ ಭಾಗಕ್ಕೂ ವೃಂದಾವನದಲ್ಲಿ ಕೃಷ್ಣನ ಮೂಲ ಅಭಿವ್ಯಕ್ತಿಗೂ ಯಾವುದೇ ವ್ಯತ್ಯಾಸವಿಲ್ಲ. ಕೃಷ್ಣನು ಕಾಣಿಸಿಕೊಂಡಾಗ ಅವನ ಎಲ್ಲ ಅವತಾರಗಳು ಪೂರ್ಣ ಭಾಗಗಳು ಮತ್ತು ಪೂರ್ಣ ಭಾಗಗಳ ಭಾಗಗಳು ಅವನೊಡನೆ ಬರುತ್ತವೆ ಎನ್ನುವುದನ್ನು ಈ ಪುಸ್ತಕದ ಪ್ರಾರಂಭದಲ್ಲಿ ಚರ್ಚಿಸಿದ್ದೇವೆ. ಅವನ ಲೀಲೆಗಳಲ್ಲಿ ಹಲವನು ತೋರಿಸಿದ್ದು ಸ್ವತಃ ಆದಿಕೃಷ್ಣನಲ್ಲ, ಅವನ ಅವತಾರದ ಬೇರೆ ಬೇರೆ ಭಾಗಗಳು ಮತ್ತು ಪೂರ್ಣ ಭಾಗಗಳು ಹಾಗೆ ಮಾಡಿದವು. ಆದುದರಿಂದ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕಾರಣಾಣವಶಾಹಿ ವಿಷ್ಣುವನ್ನು ನೋಡಲು ಕೃಷ್ಣನು ಹೇಗೆ ಹೋದ ಎನ್ನುವುದು ಅರ್ಜುನನಿಗೆ ಒಗಟಾಯಿತು. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರ ಭಾಷೆಗಳಲ್ಲಿ ಇದನ್ನು ಸಂಪೂರ್ಣವಾಗಿ ಚರ್ಚಿಸಿ ಮಹಾವಿಷ್ಣುವು ಕೃಷ್ಣನನ್ನು ಕಾಣಲು ಬಹು ತವಕದಿಂದ ಎನ್ನುವುದು ಅವನ ಮಾತಿನಿಂದ ಗೊತ್ತಾಗುತ್ತದೆ. ಆದರೆ ಮಹಾವಿಷ್ಣುವು ಬ್ರಾಹ್ಮಣನ ಮಕ್ಕಳನ್ನು ತೆಗೆದುಕೊಂಡು ಬಿಟ್ಟುವುದರಿಂದ ಹಾಗೆ ಮಾಡಲು ಅವನು ದ್ವಾರಕೆಗೆ ಹೋಗಿದ್ದಿರಬೇಕು ಎಂದು ಹೇಳಬಹುದು. ಅವನು ಕೃಷ್ಣನನ್ನು ಅಲ್ಲೇಕೆ ಕಾಣಲಿಲ್ಲ? ಇದಕ್ಕೆ ಸಾಧ್ಯವಾದ ಒಂದು ಉತ್ತರವೆಂದರೆ, ಕೃಷ್ಣನು ಅನುಮತಿ ಕೊಡದಿದ್ದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕಾರಣ ಸಾಗರದ ಮೇಲೆ ಮಲಗಿರುವ ಮಹಾವಿಷ್ಣುವು ಕೃಷ್ಣನನ್ನು ಕಾಣಲಾರ ಎನ್ನುವುದು. ಬ್ರಾಹ್ಮಣನ ಮಕ್ಕಳನ್ನು ಅವು ಹುಟ್ಟುತ್ತಲೇ ಒಂದಾದ ಮೇಲೊಂದನ್ನು ತೆಗೆದುಕೊಂಡದ್ದರ ಕಾರಣ ಅವುಗಳನ್ನು ಹಿಂದೆಗೆ ಪಡೆಯಲು ಕೃಷ್ಣನೇ ಬರುತ್ತಾನೆ. ಆಗ ಮಹಾವಿಷ್ಣುವು ಅವನನ್ನು ನೋಡಬಹುದು ಎನ್ನುವುದು. ಹೀಗಾದರೆ ಮುಂದಿನ ಪ್ರಶ್ನೆ ಇದು: ತಾನು ಕೃಷ್ಣನನ್ನು ನೋಡಲು ಸಾಧ್ಯವಾಗದಿದ್ದರೆ ಮಹಾವಿಷ್ಣುವು ದ್ವಾರಕೆಗೆ ಹೇಗೆ ಬರಬೇಕು? ಬ್ರಾಹ್ಮಣನ ಮಕ್ಕಳನ್ನು ಕರೆತರಲು ತನ್ನ ಪರಿವಾರದಲ್ಲಿ ಯಾರನ್ನಾದರೂ ಏಕೆ ಕಳುಹಿಸಲಿಲ್ಲ? ಇದಕ್ಕೆ ಒಂದು ಸಾಧ್ಯವಾದ ಉತ್ತರವೆಂದರೆ, ಕೃಷ್ಣನ ಸಮ್ಮುಖದಲ್ಲಿ ದ್ವಾರಕೆಯ ಯಾವುದೇ ಪ್ರಜೆಗಳಿಗೆ ತೊಂದರೆ ಕೊಡಲು ಸಾಧ್ಯವಿರಲಿಲ್ಲ. ಆದುದರಿಂದ ಮಹಾವಿಷ್ಣುವಿನ ಪರಿವಾರದಲ್ಲಿ ಯಾರಿಗೂ ಬ್ರಾಹ್ಮಣನ ಮಕ್ಕಳನ್ನು ಕರೆದುಕೊಂಡು ಬರಲು ಸಾಧ್ಯವಿರಲಿಲ್ಲ. ಆದುದರಿಂದ ಅವರನ್ನು ಕರೆದುಕೊಂಡು ಹೋಗಲು ಅವನೇ ಬಂದನು. ಇನ್ನೂ ಒಂದು ಪ್ರಶ್ನೆಯನ್ನು ಕೇಳಬಹುದು: ಪ್ರಭುವಿಗೆ ಬ್ರಾಹ್ಮಣ್ಯ ದೇವ ಎಂದರೆ ಬ್ರಾಹ್ಮಣನು ಪೂಜಿಸಲು ಅರ್ಹನಾದ ದೇವರು ಎಂದು ಕರೆಯುತ್ತಾರೆ. ಹಾಗಿದ್ದಲ್ಲಿ ಒಬ್ಬರ ನಂತರ ಒಬ್ಬರಂತೆ 9 ಮಕ್ಕಳು ಸಾಯುವವರೆಗೂ ಬ್ರಾಹ್ಮಣನನ್ನು ಘೋರ ದುಃಖದಲ್ಲಿ ಏಕೆ ಇಟ್ಟ? ಕೃಷ್ಣನನ್ನು ನೋಡಲು ಮಹಾವಿಷ್ಣುವು ಎಷ್ಟು ಕಾತರನಾಗಿದ್ದನೆಂದರೆ ಒಬ್ಬ ಬ್ರಾಹ್ಮಣನಿಗೆ ತೊಂದರೆ ಕೊಡಲು ಅವನು ಹಿಂದೆಗೆಯಿರಲಿಲ್ಲ ಎನ್ನುವುದು ಉತ್ತರ. ಬ್ರಾಹ್ಮಣನಿಗೆ ತೊಂದರೆ ಕೊಡುವುದು ನಿಷಿದ್ಧವಾದರೂ ಕೃಷ್ಣನನ್ನು ನೋಡಲು ವಿಷ್ಣುವು ಏನನ್ನಾದರೂ ಮಾಡಲು ಸಿದ್ಧವಾಗಿದ್ದನು. ಕೃಷ್ಣನನ್ನು ನೋಡಲು ಅಷ್ಟು ತವಕದಿಂದಿದ್ದನು. ಪ್ರತಿಯೊಂದು ಮಗುವನ್ನು ಕಳೆದುಕೊಂಡಾಗಲೂ ಬ್ರಾಹ್ಮಣನು ಅರಮನೆಯ ಬಾಗಿಲಿಗೆ ಬಂದು ಬ್ರಾಹ್ಮಣರಿಗೆ ರಕ್ಷಣೆ ಕೊಡಲು ರಾಜನಿಗೆ ಸಾಧ್ಯವಾಗಲಿಲ್ಲ. ಅವನು ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಯೋಗ್ಯನಲ್ಲ ಎಂದು ಖಂಡಿಸುತ್ತಿದ್ದನು. ಬ್ರಾಹ್ಮಣನು ಕ್ಷತ್ರಿಯರನ್ನು ಕೃಷ್ಣನನ್ನು ನಿಂದಿಸುತ್ತಾನೆ. ಬ್ರಾಹ್ಮಣನ ಮಕ್ಕಳನ್ನು ಹಿಂದಕ್ಕೆ ಕರೆದುಕೊಂಡು ಹೋಗಲು ಕೃಷ್ಣನು ಬರಲೇಬೇಕಾಗುತ್ತದೆ ಎನ್ನುವುದು ಮಹಾವಿಷ್ಣುವಿನ ಯೋಜನೆ. ಇನ್ನೂ ಒಂದು ಪ್ರಶ್ನೆಯನ್ನು ಕೇಳಬಹುದು: ಮಹಾವಿಷ್ಣುವು ಕೃಷ್ಣನನ್ನು ಕಾಣಲು ಸಾಧ್ಯವಿಲ್ಲದಿದ್ದರೆ ಬ್ರಾಹ್ಮಣನ ಮಕ್ಕಳನ್ನು ಹಿಂದಕ್ಕೆ ಕರೆದುಕೊಂಡು ಹೋಗಲು ಕೃಷ್ಣನು ಬರಲೇಬೇಕಾಗಿದ್ದುದು ಏಕೆ? ಕೃಷ್ಣನು ಮಹಾವಿಷ್ಣುವನ್ನು ನೋಡಲು ಹೋದದ್ದು ಬ್ರಾಹ್ಮಣನ ಮಕ್ಕಳನ್ನು ಕರೆದುಕೊಂಡು ಬರುವುದಕ್ಕಲ್ಲ, ಆದರೆ ಅರ್ಜುನನಿಗೋಸ್ಕರ ಹಾಗೆ ಮಾಡಿದ ಎನ್ನುವುದು ಉತ್ತರ. ಅವನಿಗೆ ಅರ್ಜುನನು ಎಷ್ಟು ಆತ್ಮೀಯ ಗೆಳೆಯನಾಗಿದ್ದನೆಂದರೆ, ಅರ್ಜುನನು ಅಗ್ನಿಯನ್ನು ಪ್ರವೇಶಿಸಿ ಪ್ರಾಣವನ್ನು ಬಿಡಲು ಸಿದ್ಧನಾದಾಗ ಕೃಷ್ಣನು ಅವನಿಗೆ ಸಂಪೂರ್ಣ ರಕ್ಷಣೆಯನ್ನು ಕೊಡಲು ಬಯಸಿದನು. ಆದರೆ ಬ್ರಾಹ್ಮಣನ ಮಕ್ಕಳನ್ನು ಹಿಂದಕ್ಕೆ ಕರೆತರದಿದ್ದರೆ ಅರ್ಜುನನು ಅಗ್ನಿ ಪ್ರವೇಶ ಮಾಡುವುದನ್ನು ಬಿಡುತ್ತಿರಲಿಲ್ಲ. ಆದುದರಿಂದ ಕೃಷ್ಣನು ಅವನಿಗೆ, ನಾನು ಬ್ರಾಹ್ಮಣನ ಮಕ್ಕಳನ್ನು ಹಿಂದಕ್ಕೆ ಕರೆತರುತ್ತೇನೆ, ಆತ್ಮಹತ್ಯೆ ಮಾಡಿಕೊಳ್ಳಬೇಡ ಎಂದು ಭರವಸೆ ನೀಡಿದನು. ಬ್ರಾಹ್ಮಣನ ಮಕ್ಕಳನ್ನು ಹಿಂದಕ್ಕೆ ಕರೆತರುವುದಕ್ಕಾಗಿಯೇ ಕೃಷ್ಣನು ವಿಷ್ಣುವನ್ನು ನೋಡಲು ಹೋಗುವುದಾಗಿದ್ದರೆ ಒಂಬತ್ತನೆಯ ಮಗುವನ್ನು ತೆಗೆದುಕೊಂಡು ಹೋಗುವವರೆಗೂ ಕಾಯುತ್ತಿರಲಿಲ್ಲ. ಆದರೆ ಮಹಾವಿಷ್ಣುವು ಒಂಬತ್ತನೆಯ ಮಗುವನ್ನು ತೆಗೆದುಕೊಂಡು ಹೋದಾಗ ಮತ್ತು ತನ್ನ ಭರವಸೆಯು ಸುಳ್ಳಾಗುತ್ತದೆ ಎಂದು ಅರ್ಜುನನು ಅಗ್ನಿಪ್ರವೇಶ ಮಾಡಲು ಸಿದ್ಧನಾದಾಗ ಸನ್ನಿವೇಶವು ಗಂಭೀರವಾದದ್ದರಿಂದ ಕೃಷ್ಣನು ಅರ್ಜುನನೊಂದಿಗೆ ಮಹಾವಿಷ್ಣುವನ್ನು ನೋಡಲು ಹೋಗುವುದಾಗಿ ತೀರ್ಮಾನಿಸಿದನು. ಅರ್ಜುನನು ನರನಾರಾಯಣನಿಂದ ಶಕ್ತಿಯನ್ನು ಪಡೆದ ಅವತಾರ ಎಂದು ಹೇಳುತ್ತಾರೆ. ಕೆಲವೊಮ್ಮೆ ಅವನನ್ನು ನರನಾರಾಯಣ ಎಂದು ಕರೆಯುತ್ತಾರೆ. ನರನಾರಾಯಣ ಅವತಾರವು ಸಹ ವಿಷ್ಣುವಿನ ಪೂರ್ಣ ವಿಸ್ತೃತ ರೂಪಗಳಲ್ಲಿ ಒಂದು. ಆದುದರಿಂದ ಕೃಷ್ಣಾರ್ಜುನರು ವಿಷ್ಣುವನ್ನು ನೋಡಲು ಹೋದಾಗ ಕೃಷ್ಣನು ದ್ವಾರಕೆಯಲ್ಲಿ ತನ್ನ ಲೀಲೆಗಳನ್ನು ತೋರಿದಾಗ ವಾಸುದೇವನಾಗಿ ತೋರಿದಂತೆ ನರನಾರಾಯಣನಾಗಿ ಅರ್ಜುನನು ಹೋದ ಎಂದು ಅರ್ಥ ಮಾಡಿಕೊಳ್ಳಬೇಕು. ಆಧ್ಯಾತ್ಮಿಕ ಜಗತ್ತನ್ನು ಕಂಡ ಮೇಲೆ ಭೌತಿಕ ಅಥವಾ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಯಾರಿಗೇ ಆಗಲಿ ಯಾವ ಶ್ರೀಮಂತಿಕೆ ಇದ್ದರೂ ಅದು ಕೃಷ್ಣನ ಅನುಗ್ರಹ ಎಂಬ ನಿರ್ಣಯಕ್ಕೆ ಅರ್ಜುನನು ಬಂದನು. ಕೃಷ್ಣನು ವಿಷ್ಣು ತತ್ವ, ಜೀವತತ್ವ ಅಥವಾ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಸ್ವಾಂಶ ಮತ್ತು ವಿಭಿನ್ನಾಂಶ ಎನ್ನುವ ವಿವಿಧ ರೂಪಗಳಲ್ಲಿ ಪ್ರಕಟನಾಗುತ್ತಾನೆ. ವಿಷ್ಣು ತತ್ವಕ್ಕೆ ಸ್ವಾಂಶ ಎಂದು ಹೆಸರು, ಜೀವತತ್ವಕ್ಕೆ ವಿಭಿನ್ನಾಂಶ ಎಂದು ಹೆಸರು. ಆದುದರಿಂದ ಅವನು ತನ್ನ ದಿವ್ಯ ಲೀಲೆಗಳಲ್ಲಿ ಸ್ವಾಂಶ ಭಾಗವಾಗಿಯಾಗಲಿ ವಿಭಿನ್ನಾಂಶ ಭಾಗವಾಗಿಯಾಗಲಿ ತನ್ನನ್ನು ತೋರಿಸಿಕೊಳ್ಳಬಹುದು. ಆದರೂ ಅವನು ಆದಿ ದೇವೋತ್ತಮ ಪರಮಪುರುಷನಾಗಿಯೇ ಇರುತ್ತಾನೆ. ಕೃಷ್ಣನ ಲೀಲೆಗಳ ಕಡೆಯ ಭಾಗವನ್ನು ಶ್ರೀಮದ್ ಭಾಗವತದ 10ನೇ ಸ್ಕಂದದ 90ನೇ ಅಧ್ಯಾಯದಲ್ಲಿ ಕಾಣುತ್ತೇವೆ. ಕೃಷ್ಣನು ಎಲ್ಲ ಬಗೆಯ ಶ್ರೀಮಂತಿಕೆಗಳೊಡನೆ ಹೇಗೆ ದ್ವಾರಕೆಯಲ್ಲಿ ಸುಖವಾಗಿದ್ದನು ಎನ್ನುವುದನ್ನು ಈ ಅಧ್ಯಾಯದಲ್ಲಿ ವಿವರಿಸಲು ಶುಕಮುನಿಗಳು ಬಯಸಿದರು. ಕೃಷ್ಣನ ವಿವಿಧ ಲೀಲೆಗಳಲ್ಲಿ ಅವನ ಬಲದ ಶ್ರೀಮಂತಿಕೆಯು ಆಗಲೇ ಪ್ರಕಟವಾಗಿದೆ. ಈಗ ದ್ವಾರಕೆಯಲ್ಲಿ ಅವನ ವಾಸದಲ್ಲಿ ಐಶ್ವರ್ಯ ಮತ್ತು ಸೌಂದರ್ಯಗಳ ಶ್ರೀಮಂತಿಕೆಯು ಹೇಗೆ ವ್ಯಕ್ತವಾಯಿತು ಎನ್ನುವುದನ್ನು ನೋಡುತ್ತೇವೆ. ಆಧ್ಯಾತ್ಮಿಕ ಜಗತ್ತಿನ ವಕ್ರ ಪ್ರತಿಬಿಂಬವಾದ ಈ ಭೌತಿಕ ಜಗತ್ತಿನಲ್ಲಿ ಐಶ್ವರ್ಯ ಮತ್ತು ಸೌಂದರ್ಯಗಳ ಶ್ರೀಮಂತಿಕೆಗಳನ್ನು ಅತ್ಯಂತ ಶ್ರೇಷ್ಠ ಶ್ರೀಮಂತಿಕೆಗಳು ಎಂದು ಪರಿಗಣಿಸುತ್ತಾರೆ. ದೇವೋತ್ತಮ ಪರಮಪುರುಷನಾಗಿ ಕೃಷ್ಣನು ಈ ಲೋಕದಲ್ಲಿ ಇದ್ದಾಗ ಅವನ ಐಶ್ವರ್ಯ ಮತ್ತು ಸೌಂದರ್ಯಗಳ ಶ್ರೀಮಂತಿಕೆಗಳಿಗೆ ಮೂರು ಜಗತ್ತುಗಳಲ್ಲಿಯೂ ಎಣೆ ಇರಲಿಲ್ಲ. ಕೃಷ್ಣನು 16,000 ಸುಂದರ ಪತ್ನಿಯರೊಡನೆ ಸುಖಿಸಿದನು. ಈ 100,000 ಸುಂದರ ಸ್ತ್ರೀಯರ ಏಕೈಕ ಪತಿಯಾಗಿ ದ್ವಾರಕೆಯಲ್ಲಿ ವಾಸಿಸಿದ್ದ ಎನ್ನುವುದು ಮಹತ್ವದ ಸಂಗತಿ. ಈ ಸಂದರ್ಭದಲ್ಲಿ 16,000 ಪತ್ನಿಯರಿಗೆ ಅವನು ಏಕೈಕ ಪತಿ ಎಂದು ಸ್ಪಷ್ಟವಾಗಿ ಹೇಳಿದೆ. ಬಲಶಾಲಿಯಾದ ರಾಜನು 100,000 ಮಂದಿ ಪತ್ನಿಯರನ್ನು ಮದುವೆಯಾಗುವುದು ಚರಿತ್ರೆಯಲ್ಲಿ ಹೊಸದಲ್ಲ. ಆದರೆ ಅಂತಹ ರಾಜನು ಅಷ್ಟೊಂದು ಮಂದಿ ಪತ್ನಿಯರ ಏಕೈಕ ಪತಿಯಾಗಿರಬಹುದಾದರೂ ಅವರೆಲ್ಲರೂ ಒಂದೇ ಕಾಲದಲ್ಲಿ ಅನುಭವಿಸುವುದು ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಕೃಷ್ಣನು 16,000 ಮಂದಿ ಪತ್ನಿಯರನ್ನು ಏಕಕಾಲದಲ್ಲಿ ಅನುಭವಿಸುತ್ತಿದ್ದನು. ಯೋಗಿಗಳು ಸಹ ತಮ್ಮ ದೇಹಗಳನ್ನು ಹಲವು ರೂಪಗಳಲ್ಲಿ ವಿಸ್ತೃತಗೊಳಿಸಬಹುದೆಂದು ಹೇಳಿದರು. ಯೋಗಿಗಳ ವಿಸ್ತೃತ ರೂಪವು ಕೃಷ್ಣನ ವಿಸ್ತೃತ ರೂಪವು ಒಂದೇ ಅಲ್ಲ. ಆದುದರಿಂದ ಕೆಲವೊಮ್ಮೆ ಕೃಷ್ಣನನ್ನು ಯೋಗೇಶ್ವರ ಎಂದು ಕರೆಯುತ್ತಾರೆ. ಸೌಭಾರಿ ಮುನಿ ಎನ್ನುವ ಯೋಗಿಯು ತನ್ನನ್ನು 8 ಬಾರಿ ವಿಸ್ತೃತ ಮಾಡಿಕೊಂಡನೆಂದು ವೈದಿಕ ಸಾಹಿತ್ಯದಲ್ಲಿ ಕಾಣುತ್ತೇವೆ. ಆದರೆ ಅದು ದೂರದರ್ಶನದ ವಿಸ್ತೃತ ರೂಪದಂತೆ. ದೂರದರ್ಶನದ ಮೂರ್ತಿಯು ಕೋಟ್ಯಾಂತರ ವಿಸ್ತೃತ ರೂಪಗಳಲ್ಲಿ ಪ್ರಕಟವಾಗುತ್ತದೆ. ಆದರೆ ಈ ವಿಸ್ತೃತ ರೂಪಗಳು ಬೇರೆ ಬೇರೆ ರೀತಿಗಳಲ್ಲಿ ಕೆಲಸ ಮಾಡಲಾರವು. ಏನಿದ್ದರೂ ಅವು ಮೂಲದ ಪ್ರತಿಬಿಂಬಗಳು ಮಾತ್ರ, ಮೂಲವು ಮಾಡಿದಂತೆ ಮಾತ್ರ ಮಾಡಬಲ್ಲವು. ಕೃಷ್ಣನ ವಿಸ್ತೃತ ರೂಪವು ದೂರದರ್ಶನದ ಅಥವಾ ಯೋಗಿಯ ವಿಸ್ತೃತ ರೂಪದಂತೆ ಅಲ್ಲ. ನಾರದರು ಕೃಷ್ಣನ ಬೇರೆ ಬೇರೆ ಅರಮನೆಗಳಿಗೆ ಹೋದಾಗ ಕೃಷ್ಣನು ರಾಣಿಯರ ಪ್ರತಿಯೊಂದು ಅರಮನೆಯಲ್ಲಿಯೂ ಬೇರೆ ಬೇರೆ ರೀತಿಗಳಲ್ಲಿ ವರ್ತಿಸುತ್ತಿದ್ದ ಎಂದು ಕಂಡನು. ದ್ವಾರಕೆಯಲ್ಲಿ ಸಿರಿದೇವಿಯು ಕೃಷ್ಣನ ಪತ್ನಿಯಾಗಿದ್ದಳು ಎಂದು ಹೇಳಿದೆ. ರಾಣಿ ರುಕ್ಮಿಣಿಯು ಸಿರಿದೇವಿ ಇತರ ರಾಣಿಯರೆಲ್ಲ ಅವಳ ವಿಸ್ತೃತ ರೂಪಗಳು. ಆದುದರಿಂದ ವೃಷ್ಣಿ ವಂಶದ ಮುಖ್ಯಸ್ಥನಾದ ಕೃಷ್ಣನು ಶ್ರೀದೇವಿಯೊಂದಿಗೆ ಪೂರ್ಣ ಶ್ರೀಮಂತಿಕೆಯಲ್ಲಿ ಸುಖವಾಗಿದ್ದನು. ಕೃಷ್ಣನ ರಾಣಿಯರಿಗೆ ಶಾಶ್ವತ ಲಾವಣ್ಯ ಮತ್ತು ಯೌವನ ಎಂದು ವರ್ಣಿಸಿದೆ. ಕೃಷ್ಣನಿಗೆ ಮೊಮ್ಮಕ್ಕಳು ಮರಿಮಕ್ಕಳು ಇದ್ದರೂ ಕೃಷ್ಣನಾಗಲಿ ಅವನ ರಾಣಿಯರಾಗಲಿ 16 ಅಥವಾ 20 ವರ್ಷಗಳಿಂದ ಹೆಚ್ಚು ವಯಸ್ಸಿನವರು ಎಂದು ಕಾಣುತ್ತಿರಲಿಲ್ಲ. ತರುಣ ರಾಣಿಯರು ಎಷ್ಟು ಸುಂದರಿಯಾಗಿದ್ದರೆಂದರೆ ಅವರು ಓಡಾಡಿದಾಗ ಆಕಾಶದಲ್ಲಿ ಮಿಂಚು ಸುಳಿದಂತೆ ಕಾಣುತ್ತಿತ್ತು. ಅವರು ಯಾವಾಗಲೂ ಬಹು ಸೊಗಸಾದ ಆಭರಣಗಳನ್ನು ವಸ್ತ್ರಗಳನ್ನು ಧರಿಸಿ ನೃತ್ಯ ಸಂಗೀತ ಅಥವಾ ಅರಮನೆಯ ಚಾವಣಿಗಳ ಮೇಲೆ ಚಂಡಾಟ ಇಂತಹ ಕ್ರೀಡೆಗಳಲ್ಲಿಯೇ ತೊಡಗಿರುತ್ತಿದ್ದರು. ಭೌತಿಕ ಜಗತ್ತಿನಲ್ಲಿ ಹುಡುಗಿಯರು ನರ್ತಿಸುವುದು ಮತ್ತು ಟೆನಿಸ್ ಆಡುವುದು ಮೂಲ ದೇವೋತ್ತಮ ಪರಮಪುರುಷನಾದ ಕೃಷ್ಣ ಮತ್ತು ಅವರ ಪತ್ನಿಯರ ಕ್ರೀಡೆಗಳ ವಕ್ರ ಪ್ರತಿಬಿಂಬಗಳೆಂದು ಕಾಣುತ್ತದೆ. ದ್ವಾರಕನಗರದ ರಸ್ತೆಗಳು ಸದಾ ಆನೆಗಳು ಕುದುರೆಗಳು ರಥಗಳು ಮತ್ತು ಪದಾತಿಗಳು ಇವುಗಳಿಂದ ತುಂಬಿ ಹೋಗಿರುತ್ತಿದ್ದವು. ಆನೆಗಳಿಂದ ಕೆಲಸ ಮಾಡಿಸುವಾಗ ಅವುಗಳಿಗೆ ಮದ್ಯವನ್ನು ಕುಡಿಸುತ್ತಾರೆ. ದ್ವಾರಕೆಯ ಆನೆಗಳಿಗೆ ಎಷ್ಟೊಂದು ಮದ್ಯವನ್ನು ಕುಡಿಸುತ್ತಿದ್ದರೆಂದರೆ ಅವು ಅದರಲ್ಲಿ ಬಹುಭಾಗದಿಂದ ರಸ್ತೆಗಳನ್ನು ಚಿಮುಕಿಸುತ್ತಿದ್ದವು. ಆದರೂ ರಸ್ತೆಗಳಲ್ಲಿ ಮದಿಸಿ ನಡೆಯುತ್ತಿದ್ದವು. ರಸ್ತೆಗಳಲ್ಲಿ ಓಡಾಡುವ ಪದಾತಿಗಳು ವಿಫುಲವಾಗಿ ಚಿನ್ನದ ಆಭರಣವನ್ನು ಧರಿಸುತ್ತಿದ್ದರು. ಕುದುರೆಗಳು ಚಿನ್ನದ ರಥಗಳು ರಸ್ತೆಯಲ್ಲಿ ಸಂಚರಿಸುತ್ತಿದ್ದವು. ದ್ವಾರಕೆಯಲ್ಲಿ ಎತ್ತ ನೋಡಿದರೂ ಹಸಿರು ಉದ್ಯಾನಗಳು ಮತ್ತು ಉಪವನಗಳು, ಪ್ರತಿಯೊಂದರಲ್ಲಿಯೂ ಫಲಪುಷ್ಪಭರಿತವಾದ ಗಿಡಮರಗಳು. ಇಷ್ಟೊಂದು ಸೊಗಸಾದ ಗಿಡಮರಗಳಿದ್ದರಿಂದ ಮಧುರವಾಗಿ ಚಿಲಿಪಿಲಿಗುಟ್ಟುವ ಪಕ್ಷಿಗಳು, ಝಂಕರಿಸುವ ದೊಂಬಿಗಳು ಹಿತವಾದ ನಾದವನ್ನು ಮಾಡುತ್ತಿದ್ದವು. ಹೀಗೆ ದ್ವಾರಕನಗರವು ಶ್ರೀಮಂತಿಕೆಯಿಂದ ಮೆರೆದಿತ್ತು. ಯದು ವೀರರು ತಾವು ನಗರದ ಅತ್ಯಂತ ಭಾಗ್ಯಶಾಲಿ ನಿವಾಸಿಗಳು ಎಂದು ಭಾವಿಸಿಕೊಂಡಿದ್ದರು. ವಾಸ್ತವವಾಗಿ ಅವರು ಅಲೌಕಿಕ ಸೌಲಭ್ಯಗಳನ್ನು ಸವಿಯುತ್ತಿದ್ದರು. ಕೃಷ್ಣನ ರಾಣಿಯರ 16,000 ಅರಮನೆಗಳು ಈ ಸುಂದರ ದ್ವಾರಕನಗರದಲ್ಲಿದ್ದವು. ಈ ಎಲ್ಲ ಸುಖಗಳ ಪರಮ ಶಾಶ್ವತ ಭೋಗಿಯಾದ ಕೃಷ್ಣನು 16,000 ವಿಸ್ತೃತ ರೂಪಗಳಲ್ಲಿ 16,000 ಅರಮನೆಗಳಲ್ಲಿ ಏಕಕಾಲದಲ್ಲಿ ವಿವಿಧ ಕೌಟುಂಬಿಕ ಜೀವನದ ರೀತಿಗಳಲ್ಲಿ ತೊಡಗಿದ್ದನು. ಪ್ರತಿಯೊಂದು ಅರಮನೆಯಲ್ಲಿಯೂ ಸುಂದರವಾಗಿ ಅಲಂಕೃತವಾಗಿದ್ದ ಉಪವನಗಳು ಕೊಳಗಳು ಇದ್ದವು. ಕೊಳಗಳ ಸ್ಫುಟವಾದ ನೀರಿನಲ್ಲಿ ನೀಲಿ ಹಳದಿ ಬಿಳಿ ಮತ್ತು ಕೆಂಪು ಇಂತಹ ನಾನಾ ಬಣ್ಣಗಳ ವಿಕಸಿತ ಕಮಲಗಳಿದ್ದವು. ಕಮಲಗಳ ಕೇಸರಿ ಹುಡಿಯನ್ನು ಸುಳಿಗಾಳಿಯು ಸುತ್ತ ಹಾರಿಸುತ್ತಿತ್ತು. ಎಲ್ಲ ಕೊಳಗಳಲ್ಲಿಯೂ ಸುಂದರ ಹಂಸಗಳು ಬಾತುಕೋಳಿಗಳು ಬಕಪಕ್ಷಿಗಳು ಆಗಾಗ ಮಧುರವಾದ ಶಬ್ದಗಳನ್ನು ಮಾಡುತ್ತಿದ್ದವು. ಒಮ್ಮೊಮ್ಮೆ ಕೃಷ್ಣನು ತನ್ನ ಪತ್ನಿಯರೊಂದಿಗೆ ಈ ಕೊಳಗಳಲ್ಲಿ ಅಥವಾ ನದಿಗಳಲ್ಲಿ ಪ್ರವೇಶಿಸಿ ತುಂಬು ಸಂಭ್ರಮದಿಂದ ಈಜುವ ಕ್ರೀಡೆಗಳಲ್ಲಿ ಮಗ್ನನಾಗಿರುತ್ತಿದ್ದನು. ಕೆಲವೊಮ್ಮೆ ಸಿರಿದೇವಿಯರಾಗಿದ್ದ ಕೃಷ್ಣನ ಪತ್ನಿಯರು ಈಜುವಾಗ ಅಥವಾ ಸ್ನಾನ ಮಾಡುವಾಗ ನೀರಿನಲ್ಲಿಯೇ ಪ್ರಭುವನ್ನು ಆಲಂಗಿಸಿಕೊಳ್ಳುತ್ತಿದ್ದರು. ಅವರ ಸ್ತನಗಳು ಸೌಂದರ್ಯವನ್ನು ಅಲಂಕರಿಸಿದ್ದ ಕುಂಕುಮವು ಪ್ರಭುವಿನ ಎದೆಯನ್ನು ಕೆಂಪು ಬಣ್ಣದಿಂದ ಅಲಂಕರಿಸಿ ಆಮೋದಗಳುಂಟು ಎಂದು ನಂಬುವಷ್ಟು ಧೈರ್ಯ ನಿರಾಕಾರವಾದಿಗಳಿಗೆ ಇಲ್ಲ. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ವಾಸ್ತವವಾದ ಮತ್ತು ಸದಾ ಆನಂದಮಯವಾದ ಆಮೋದವುಂಟು ಎನ್ನುವುದನ್ನು ತೋರಿಸಿಕೊಡಲು ಕೃಷ್ಣನು ಈ ಲೋಕಕ್ಕೆ ಬಂದನು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇಂತಹ ಸುಖ ಸಂತೋಷಗಳು ಇಲ್ಲದೇ ಇಲ್ಲ ಎನ್ನುವುದನ್ನು ತೋರಿಸಿದನು. ಒಂದೇ ಒಂದು ವ್ಯತ್ಯಾಸವೇನೆಂದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇಂತಹ ಆಮೋದಗಳು ಶಾಶ್ವತವಾದವು ಮತ್ತು ಕೊನೆ ಇಲ್ಲದವು. ಆದರೆ ಭೌತಿಕ ಜಗತ್ತಿನಲ್ಲಿ ಅವು ಅಶಾಶ್ವತವಾದ ವಕ್ರ ಪ್ರತಿಬಿಂಬಗಳು ಮಾತ್ರ. ಕೃಷ್ಣನು ಇಂತಹ ಸಂತೋಷದಲ್ಲಿ ಮಗ್ನನಾಗಿದ್ದಾಗ ಗಂಧರ್ವರು ಹಾಗೂ ಗಾಯಕರು, ಮೃದಂಗಗಳು, ನಗಾರಿಗಳು, ತಬಲಗಳು, ತಂತಿವಾದ್ಯಗಳು ಮತ್ತು ಹಿತ್ತಾಳೆ ಕಹಳೆಗಳು ಇವುಗಳ ನಾದಗಳಿಂದ ಕೂಡಿದ ಸುಮಧುರ ಮೇಳಗಳಿಂದ ಪ್ರಭುವಿನ ಮಹಿಮೆಯನ್ನು ಸಾರುತ್ತಿದ್ದರು. ಇಡೀ ವಾತಾವರಣವು ಹಬ್ಬದ ಉತ್ಸವದಂತಾಗುತ್ತಿತ್ತು. ಉತ್ಸವದ ಸಂಭ್ರಮದಲ್ಲಿ ಪ್ರಭುವಿನ ಪತ್ನಿಯರು ಕೆಲವೊಮ್ಮೆ ಪಿಚಕರೆಯಂತಹ ಸಾಧನದಿಂದ ಪ್ರಭುವಿನ ದೇಹಕ್ಕೆ ನೀರನ್ನು ಎರಚುತ್ತಿದ್ದರು. ಪ್ರಭುವು ಸಹ ಹೀಗೆಯೇ ರಾಣಿಯರ ದೇಹಗಳಿಗೆ ನೀರನ್ನು ಎರಚುತ್ತಿದ್ದನು. ಕೃಷ್ಣನ ರಾಣಿಯರು ಇಂತಹ ಮನರಂಜನೆಯಲ್ಲಿ ಮಗ್ನರಾದಾಗ ಸ್ವರ್ಗದ ರಾಜ ಯಕ್ಷರಾಜನೇ ತನ್ನ ಅನೇಕ ಮಂದಿ ಪತ್ನಿಯರೊಡನೆ ಕ್ರೀಡೆಯಲ್ಲಿ ನಿರತನಾಗಿದ್ದ ಎನ್ನುವಂತೆ ಕಾಣುತ್ತಿತ್ತು. ಯಕ್ಷರಾಜನಿಗೆ ಕುಬೇರ ಎಂದು ಹೆಸರು. ಅವನು ಸ್ವರ್ಗದ ಕೋಶಾಧಿಕಾರಿ ಎಂದು ಹೇಳುತ್ತಾರೆ. ಕೃಷ್ಣನ ಪತ್ನಿಯರು ಹೀಗೆ ಒದ್ದೆಯಾದಾಗ ಅವರ ಸ್ತನಗಳು ಮತ್ತು ತೊಡೆಗಳು ಸೌಂದರ್ಯವು ಸಾವಿರ ಮಡಿಯಾಯಿತು. ಅವರ ದೀರ್ಘ ಕೇಶವು ಈ ಅಂಗಾಂಗಗಳನ್ನು ಅಲಂಕರಿಸಲು ಇಳಿಬಿದ್ದಿತ್ತು. ಅವರ ಕೂದಲಿನಲ್ಲಿದ್ದ ಸುಂದರ ಪುಷ್ಪಗಳು ಕೆಳಗೆ ಬೀಳುತ್ತಿದ್ದವು. ಪ್ರಭುವು ತಮ್ಮ ಮೇಲೆ ನೀರನ್ನು ಚೆಲ್ಲಿದ್ದರಿಂದ ಕಷ್ಟಪಟ್ಟವರಂತೆ ತೋರಿಸಿಕೊಳ್ಳುತ್ತಾ ಪಿಚಕಾರಿಯಂತಹ ಸಾಧನವನ್ನು ಕಿತ್ತುಕೊಳ್ಳುವ ನೆಪದಲ್ಲಿ ಅವನ ಬಳಿಗೆ ಬರುತ್ತಿದ್ದರು. ಈ ಪ್ರಯತ್ನದಿಂದ ಅವರು ಇಷ್ಟಪಟ್ಟೇ ಅವನ ಬಳಿಗೆ ಬಂದಾಗ ಪ್ರಭುವು ಅವರನ್ನು ಅಪ್ಪಿಕೊಳ್ಳಲು ಸಾಧ್ಯವಾಗುತ್ತಿತ್ತು. ಆಲಂಗಿಸಿಕೊಂಡಾಗ ಪ್ರಭುವಿನ ಪತ್ನಿಯರಿಗೆ ಬಾಯಿಗಳ ಮೇಲೆ ದಾಂಪತ್ಯ ಪ್ರೇಮದ ಅನುಭವವಾಗುತ್ತಿತ್ತು. ಇದರಿಂದ ಆಧ್ಯಾತ್ಮಿಕ ಆನಂದದ ವಾತಾವರಣವು ನಿರ್ಮಾಣವಾಗುತ್ತಿತ್ತು. ಪ್ರಭುವಿನ ಕುತ್ತಿಗೆಯಲ್ಲಿದ್ದ ಹಾರವು ರಾಣಿಯರ ಸ್ತನಗಳನ್ನು ಸ್ಪರ್ಶಿಸಿದಾಗ ಅವರ ಇಡೀ ದೇಹಗಳು ಕೇಸರಿ ಬಣ್ಣದಿಂದ ಬೆಳಗುತ್ತಿದ್ದವು. ಇಂತಹ ಸ್ವರ್ಗಲೋಕದ ಲೀಲೆಗಳಲ್ಲಿ ಮಗ್ನರಾಗಿ ರಾಣಿಯರು ತಮ್ಮನ್ನೇ ಮರೆತು ಬಿಡುತ್ತಿದ್ದರು. ಸಡಿಲಗೊಂಡ ಅವರ ಕೂದಲು ನದಿಯ ಅಲೆಗಳಂತೆ ಕಾಣುತ್ತಿತ್ತು. ರಾಣಿಯರು ಕೃಷ್ಣನ ಮೇಲೆ ನೀರನ್ನು ಎರಚಿದಾಗ ಅಥವಾ ಕೃಷ್ಣನು ಅವರ ಮೇಲೆ ನೀರನ್ನು ಚೆಲ್ಲಿದಾಗ ಸರೋವರದಲ್ಲಿ ಗಂಡಾನೆಯು ಅನೇಕ ಹೆಣ್ಣಾನೆಗಳೊಂದಿಗೆ ಸುಖಿಸುತ್ತಿದ್ದಂತೆ ಕಂಡಿತು. ಮನಸ್ಸು ತೃಪ್ತಿಯಾಗುವಂತೆ ಸಂತೋಷಪಟ್ಟು ರಾಣಿಯರು ಕೃಷ್ಣನು ನೀರಿನಿಂದ ಹೊರಕ್ಕೆ ಬರುತ್ತಿದ್ದರು. ಬಹು ಬೆಲೆಬಾಳುವ ಅವರ ಒದ್ದೆಯಾದ ವಸ್ತ್ರವನ್ನು ವೃತ್ತಿನಿರತ ಗಾಯಕರು ಮತ್ತು ನೃತ್ಯ ಕಲಾವಿದರಿಗೆ ಕೊಟ್ಟು ಬಿಡಲು ತೆಗೆದುಕೊಂಡು ಕೊಡುತ್ತಿದ್ದರು. ಈ ಗಾಯಕರು ಮತ್ತು ನೃತ್ಯ ಕಲಾವಿದರಿಗೆ ಇಂತಹ ಸಂದರ್ಭಗಳಲ್ಲಿ ರಾಜರು ರಾಣಿಯರು ಕೊಡುತ್ತಿದ್ದ ಬಹು ಬೆಲೆಬಾಳುವ ವಸ್ತ್ರಗಳು ಮತ್ತು ಒಡವೆಗಳನ್ನು ಬಿಟ್ಟರೆ ಬೇರೆ ಯಾವುದೇ ಜೀವನೋಪಾಯವಿರಲಿಲ್ಲ. ಸಮಾಜ ವ್ಯವಸ್ಥೆಯನ್ನು ಎಷ್ಟು ಚೆನ್ನಾಗಿ ರೂಪಿಸುತ್ತಿದ್ದೆಂದರೆ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ತಮ್ಮ ತಮ್ಮ ಸ್ಥಾನಗಳಲ್ಲಿ ಜೀವನ ನಿರ್ವಹಣೆ ಮಾಡಲು ಕಷ್ಟವಿರಲಿಲ್ಲ. ಸಮಾಜದ ಬೇರೆ ಬೇರೆ ವರ್ಗಗಳಲ್ಲಿ ಸ್ಪರ್ಧೆ ಇರಲಿಲ್ಲ. ಪ್ರಾರಂಭದಲ್ಲಿ ಜಾತಿ ಪದ್ಧತಿಯನ್ನು ಹೇಗೆ ವ್ಯವಸ್ಥೆ ಮಾಡಲಾಗಿತ್ತೆಂದರೆ ಒಂದು ವೃತ್ತಿಯಲ್ಲಿ ನಿರತರಾದ ಗುಂಪಿನವರು ಮತ್ತೊಂದು ವೃತ್ತಿಯಲ್ಲಿ ನಿರತರಾದ ಗುಂಪಿನವರೊಡನೆ ಸ್ಪರ್ಧೆ ಹೂಡುವ ಅಗತ್ಯವಿರಲಿಲ್ಲ. ಈ ರೀತಿಯಲ್ಲಿ ಕೃಷ್ಣನು ತನ್ನ 16,000 ಮಂದಿ ಪತ್ನಿಯರೊಡನೆ ಸುಖಿಸುತ್ತಿದ್ದನು. ಪರಿಪಕ್ವ ದಾಂಪತ್ಯ ಪ್ರೇಮದಲ್ಲಿ ದೇವೋತ್ತಮ ಪರಮ ಪುರುಷನನ್ನು ಪ್ರೀತಿಸಲು ಬಯಸುವ ಪ್ರಭುವಿನ ಭಕ್ತರು ಕೃಷ್ಣನ ಪತ್ನಿಯರ ಸ್ಥಾನಕ್ಕೆ ಏರುತ್ತಾರೆ. ಕೃಷ್ಣನು ತನ್ನ ದಯಾಮಯ ವರ್ತನೆಯಿಂದ ಅವರನ್ನು ತನ್ನ ಬಳಿಯೇ ಇರಿಸಿಕೊಳ್ಳುತ್ತಾನೆ. ಕೃಷ್ಣನು ತನ್ನ ಹೆಂಡತಿಯರೊಡನೆ ನಡೆದುಕೊಳ್ಳುವ ರೀತಿ, ಅವನ ಚಲನವಲನಗಳು, ಅವನ ಆಲಿಂಗನ ಮತ್ತು ಪ್ರೀತಿಸುವ ಪತಿಯಾಗಿ ಅವನ ಇತರ ಚಟುವಟಿಕೆಗಳು ಇವೆಲ್ಲವೂ ಅವನಲ್ಲಿ ಮೋಹಗೊಳಿಸುವಂತೆ ಮಾಡುತ್ತವೆ. ಇದೇ ಬದುಕಿನ ಪರಮ ಪರಿಪೂರ್ಣತೆ. ಯಾರಾದರೂ ಸದಾ ಕೃಷ್ಣನಲ್ಲಿಯೇ ಪ್ರೀತಿಯಿಂದಿದ್ದರೆ ಅವನು ಮುಕ್ತನಾಗಿದ್ದಾನೆ ಮತ್ತು ಅವನ ಬದುಕು ಸಾರ್ಥಕವಾಯಿತು ಎಂದು ಭಾವಿಸಬೇಕು. ಅತ್ಯಂತ ಮನಃಪೂರ್ವಕವಾಗಿ ಯಾರೇ ಕೃಷ್ಣನನ್ನು ಪ್ರೀತಿಸಲಿ, ಅವನಲ್ಲಿ ಕೃಷ್ಣನು ಎಷ್ಟು ಪ್ರೀತಿಯನ್ನು ತೋರುತ್ತಾನೆಂದರೆ ಭಕ್ತನು ಕೃಷ್ಣನಿಂದ ವಿಮುಖನಾಗುವುದು ಸಾಧ್ಯವೇ ಇಲ್ಲ. ಕೃಷ್ಣ ಮತ್ತು ಅವನ ಭಕ್ತರ ಪರಸ್ಪರ ನಡವಳಿಕೆಯು ಎಷ್ಟು ಆಕರ್ಷಕವಾಗಿರುತ್ತದೆ ಎಂದರೆ ಭಕ್ತನು ಕೃಷ್ಣನನ್ನು ಬಿಟ್ಟರೆ ಬೇರೆ ಏನನ್ನೂ ಯೋಚಿಸಲು ಸಾಧ್ಯವಿಲ್ಲ. ರಾಣಿಯರಿಗೆ ಕೃಷ್ಣನೊಬ್ಬನೇ ಆರಾಧ್ಯ ಗುರಿ. ಕಮಲನಯನನು ಸುಂದರ ಶ್ಯಾಮಲವರ್ಣನು ಆದ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ಯೋಚನೆಯಲ್ಲಿಯೇ ಅವರು ಸದಾ ಮಗ್ನರಾಗಿರುತ್ತಿದ್ದರು. ಕೆಲವೊಮ್ಮೆ ಕೃಷ್ಣನ ಯೋಚನೆಯಲ್ಲಿ ಅವರು ಮೌನವಾಗಿರುತ್ತಿದ್ದರೂ ಭಾವ ಅನುಭಾವಗಳು ಮಹಾದಾನಂದದಲ್ಲಿ ಅವರು ಒಮ್ಮೊಮ್ಮೆ ಉನ್ಮಾದ ಸ್ಥಿತಿಯಲ್ಲಿ ಮಾತನಾಡುತ್ತಿದ್ದರು. ಕೆಲವೊಮ್ಮೆ ಕೃಷ್ಣನ ಸಮ್ಮುಖದಲ್ಲಿಯೇ ಅವರು ಅವನೊಡನೆ ಸರೋವರದಲ್ಲಿಯಲ್ಲಾಗಲಿ ನದಿಯಲ್ಲಾಗಲಿ ಸುಖಿಸುತ್ತಿರುವುದನ್ನು ವಿವರವಾಗಿ ಬಣ್ಣಿಸುತ್ತಿದ್ದರು. ಇಂತಹ ಕೆಲವು ಮಾತುಗಳನ್ನು ಇಲ್ಲಿ ಹೇಳಬಹುದು. ಒಬ್ಬ ರಾಣಿಯು ಕುರರಿ ಪಕ್ಷಿಗೆ ಹೀಗೆಂದಳು: ಪ್ರಿಯ ಕುರರಿ, ಈಗ ರಾತ್ರಿ ಬಹಳ ವೇಳೆಯಾಗಿದೆ. ಎಲ್ಲರೂ ನಿದ್ರೆ ಮಾಡುತ್ತಿದ್ದಾರೆ. ಇಡೀ ಜಗತ್ತು ಶಾಂತವಾಗಿದೆ ಮತ್ತು ನಿಶಬ್ದವಾಗಿದೆ. ಈ ಹೊತ್ತಿನಲ್ಲಿ ಯಾವ ಆಗು ಹೋಗುಗಳಿಂದಲೂ ದೇವೋತ್ತಮ ಪರಮಪುರುಷನ ತಿಳುವಳಿಕೆಯು ಕಲಕದಿದ್ದರೂ ಅವರು ನಿದ್ರೆ ಮಾಡುತ್ತಿದ್ದಾನೆ. ನೀನೇಕೆ ನಿದ್ರೆ ಮಾಡುತ್ತಿಲ್ಲ? ಇಡೀ ರಾತ್ರಿ ನೀನೇಕೆ ದುಃಖಿಸುತ್ತಿದ್ದೀಯೇ? ಗೆಳತಿ, ದೇವೋತ್ತಮ ಪರಮಪುರುಷನ ಕಮಲ ನಯನಗಳಿಂದ ಮತ್ತು ಅವನ ಆಕರ್ಷಕ ಮಾತುಗಳಿಂದ ನನ್ನಂತೆಯೇ ನೀನು ಆಕರ್ಷಣೆಗೊಂಡಿದ್ದೀಯ. ದೇವೋತ್ತಮ ಪರಮಪುರುಷನ ಆ ರೀತಿಗಳು ನನ್ನ ಹೃದಯವನ್ನು ನೋಯಿಸುವಂತೆಯೇ ನಿನ್ನ ಹೃದಯವನ್ನು ಕಣ್ಣುಗಳನ್ನು ಮುಚ್ಚಿಕೊಂಡು ಇದ್ದೀಯೇ? ಬೇರೆ ದೇಶಕ್ಕೆ ಹೋಗಿರಬಹುದಾದ ನಿನ್ನ ಗಂಡನಿಗಾಗಿ ಹುಡುಕುತ್ತಿರುವೆಯಾ? ಇಷ್ಟು ದಯನೀಯವಾಗಿ ನೀನು ಏಕೆ ದುಃಖಿಸುತ್ತಿರುವೆ? ಅಯ್ಯೋ, ನಿನಗೆ ತುಂಬ ದುಃಖವಾಗಿರಬೇಕೆಂದು ಕಾಣುತ್ತದೆ. ಅಥವಾ ನೀನು ದೇವೋತ್ತಮ ಪರಮಪುರುಷನ ನಿರಂತರ ಸೇವಕಿಯಾಗಲು ಬಯಸುತ್ತಿರುವೆಯೋ? ಪ್ರಭುವಿನ ಚರಣ ಕಮಲಗಳಿಗೆ ಹೂಮಾಲೆಯನ್ನರ್ಪಿಸಿ ಅವನ್ನು ನೀನು ಕಕ್ಕೂದಲಿನಲ್ಲಿ ಧರಿಸಿಕೊಳ್ಳಲು ಕಾತರವಾಗಿದೆಯೇ? ಹಗಲು ರಾತ್ರಿ ನೀನೇಕೆ ಗರ್ಜಿಸುತ್ತಿರುವೆ? ನಿದ್ರಿಸುವುದು ನಿನಗೆ ಬೇಡವೇ? ನಿನ್ನನ್ನು ಅನಿದ್ರಾ ರೋಗವು ಕಾಡುತ್ತಿದೆ ಎಂದು ಕಾಣುತ್ತದೆ. ಇಲ್ಲವಾದರೆ ನಿನ್ನ ಯೋಚನೆಯು ತಪ್ಪಿಲ್ಲದಿದ್ದರೆ ನಿನ್ನ ಸಹಜ ಗುಣಗಳಾದ ಗಾಂಭೀರ್ಯವನ್ನು, ಸಹನೆಯನ್ನು ನನ್ನ ಪ್ರಿಯ ಶ್ಯಾಮಸುಂದರನು ಬುದ್ಧಿವಂತಿಕೆಯಿಂದ ತೆಗೆದುಕೊಂಡು ಬಿಟ್ಟಿದ್ದಾನೆ. ಈ ಕಾರಣಕ್ಕಾಗಿಯೇ ನನ್ನಂತೆಯೇ ನೀನು ಅನಿದ್ರಾ ರೋಗದಿಂದ ಬಳಲುತ್ತಿರುವೆಯಾ? ಈ ರೋಗಕ್ಕೆ ಮದ್ದೇ ಇಲ್ಲ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ. ಪ್ರಿಯಚಂದ್ರ, ನಿನಗೆ ತೀವ್ರವಾದ ಕ್ಷಯರೋಗ ಬಂದಿದೆ ಎಂದು ನನಗೆ ತೋರುತ್ತದೆ. ಆ ಕಾರಣದಿಂದಲೇ ನೀನು ದಿನ ದಿನಕ್ಕೆ ಕೃಶವಾಗುತ್ತಿದ್ದೀಯೇ? ಪ್ರಭು, ನೀನೀಗ ಎಷ್ಟು ದುರ್ಬಲನಾಗಿದ್ದೀ ಎಂದರೆ ರಾತ್ರಿಯ ಕತ್ತಲನ್ನು ನಿನ್ನ ಕಿರಣಗಳು ಚದುರಿಸಲಾರವು. ಅಥವಾ ನನ್ನ ಹಾಗೆಯೇ ನೀನು ನನ್ನ ಪ್ರಭು ಶ್ಯಾಮಸುಂದರ ನಿಗೂಢ ಮಧುರ ವಾಕ್ಯಗಳಿಂದ ಅತ್ಯಂತ ಬೆರಗಾಗಿದ್ದೀಯೇ? ಈ ತಳ್ಳನದಿಂದ ನೀನು ಇಷ್ಟು ಗಂಭೀರವಾಗಿದ್ದೀಯೇ ಎನ್ನುವುದು ನಿಜವೇ? ಓ ಹಿಮ ಪರ್ವತದ ತಂಗಾಳಿಯೇ, ಕೃಷ್ಣನನ್ನು ಕಾಣುವ ಕಾಮದ ಬಯಕೆಯನ್ನು ನನ್ನಲ್ಲಿ ಇಷ್ಟು ಉದ್ರೇಕಿಸುತ್ತಿದ್ದೀಯೇ? ನಾನು ನಿನಗೆ ಏನು ಮಾಡಿದ್ದೇನೆ? ದೇವೋತ್ತಮ ಪರಮಪುರುಷನ ವಕ್ರ ರೀತಿಯಿಂದ ಆಗಲೇ ನನ್ನ ಮನಸ್ಸಿಗೆ ಗಾಯವಾಗಿದ್ದೆ ಎಂದು ನಿನಗೆ ತಿಳಿದಿದೆಯೇ? ಪ್ರಿಯ ಹಿಮ ಪರ್ವತದ ತಂಗಾಳಿಯೇ, ಆಗಲೇ ನನಗೆ ಪೆಟ್ಟು ಬಿದ್ದಿದೆ ಎನ್ನುವುದನ್ನು ತಿಳಿದುಕೋ. ನನ್ನನ್ನು ಮತ್ತೆ ಮತ್ತೆ ಗಾಯಗೊಳಿಸಲು ಕಾರಣವೇ ಇಲ್ಲ. ಸುಂದರ ಮೇಘನೆ, ನಿನ್ನ ಸುಂದರ ದೇಹದ ಬಣ್ಣವು ನನ್ನ ಪ್ರಿಯತಮ ಶ್ಯಾಮಸುಂದರನ ದೇಹದ ಬಣ್ಣವನ್ನೇ ಹೋಲುತ್ತದೆ. ಆದುದರಿಂದ ಯದುವಂಶ ತಿಲಕನಾದ ನನ್ನ ಪ್ರಭುವಿಗೆ ನಿನ್ನಲ್ಲಿ ಬಹುಪ್ರೀತಿ ಎಂದು ಭಾವಿಸಿದ್ದೇನೆ. ಅವನಿಗೆ ನನ್ನಲ್ಲಿರುವಂತೆಯೇ ನಿನ್ನಲ್ಲಿ ಬಹುಪ್ರೀತಿ ಎಂದಿರುವುದರಿಂದ ನೀನು ಧ್ಯಾನಮಗ್ನನಾಗಿದ್ದೀಯೇ. ಶ್ಯಾಮಸುಂದರನಿಗಾಗಿ ನಿನ್ನ ಹೃದಯವು ತಪಿಸುತ್ತಿದೆ ಎನ್ನುವುದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಅವನನ್ನು ಕಾಣಲು ನಿನಗೆ ಅತ್ಯಂತ ಕಾತರವಿದ್ದಂತೆ ಕಾಣುತ್ತದೆ. ಆ ಕಾರಣದಿಂದಲೇ ನನ್ನ ಕಣ್ಣಿನಲ್ಲಿ ನೀರು ಸುರಿಯುವಂತೆಯೇ ನಿನ್ನ ಕಣ್ಣಿನಿಂದಲೂ ನೀರು ಸುರಿಯುತ್ತಿದೆ. ಪ್ರಿಯ ಶ್ಯಾಮ ಮೇಘನೆ, ಶ್ಯಾಮಸುಂದರನೊಡನೆ ಆತ್ಮೀಯ ಸಂಬಂಧವನ್ನು ಬೆಳೆಸುವುದೆಂದರೆ ಮನೆಯಲ್ಲಿ ನೆಮ್ಮದಿಯಾಗಿದ್ದ ನಾವು ಅನಗತ್ಯವಾಗಿ ಆತಂಕವನ್ನು ತಂದುಕೊಂಡಂತೆ ಎಂಬುದನ್ನು ನಾವು ಬಿಚ್ಚು ಮನಸ್ಸಿನಿಂದ ಒಪ್ಪಿಕೊಳ್ಳಬೇಕು. ಸಾಮಾನ್ಯವಾಗಿ ಕೋಗಿಲೆಯು ರಾತ್ರಿಯ ಕೊನೆಯಲ್ಲಿ ಅಥವಾ ಬೆಳಗಿನ ಜಾವದಲ್ಲಿ ಹಾಡುತ್ತದೆ. ರಾತ್ರಿಯ ಅಂತ್ಯದಲ್ಲಿ ರಾಣಿಯರು ಅದರ ಗಾನವನ್ನು ಕೇಳಿದಾಗ ಹೀಗೆಂದರು: ಪ್ರಿಯ ಕೋಗಿಲೆಯೇ, ನಿನ್ನ ಸ್ವರವು ಬಹು ಇಂಪಾಗಿದೆ. ನೀನು ನಿನ್ನ ಮಧುರ ಗಾನವನ್ನು ಪ್ರಾರಂಭಿಸುತ್ತಲೇ ನಮಗೆ ಶ್ಯಾಮಸುಂದರನ ನೆನಪು ಬರುತ್ತದೆ. ಏಕೆಂದರೆ ನಿನ್ನ ಧ್ವನಿಯು ಅವನ ಧ್ವನಿಯಂತೆಯೇ ಇದೆ. ನಿನ್ನ ಧ್ವನಿಯಲ್ಲಿ ಅಮೃತವು ತುಂಬಿದೆ ಎಂದು ನಾವು ಒಪ್ಪಿಕೊಳ್ಳಬೇಕು. ಅದು ಎಷ್ಟು ಚೈತನ್ಯದಾಯಕ ಎಂದರೆ ಪ್ರಿಯ ಗೆಳೆಯನ ವಿರಹ ವೇದನೆಯಿಂದ ಸಾವಿನ ಅಂಚಿನಲ್ಲಿರುವವರನ್ನು ಅದು ಮತ್ತೆ ಬದುಕಿಸಬಲ್ಲದು. ಆದುದರಿಂದ ನಾವು ನಿನಗೆ ಕೃತಜ್ಞರಾಗಿದ್ದೇವೆ. ನಿನ್ನನ್ನು ನಾವು ಹೇಗೆ ಸ್ವಾಗತಿಸಬೇಕು ಅಥವಾ ನಿನಗಾಗಿ ನಾವು ಏನನ್ನು ಮಾಡಬೇಕು ಎನ್ನುವುದನ್ನು ದಯವಿಟ್ಟು ತಿಳಿಸು. ರಾಣಿಯರು ಹೀಗೆಯೇ ಮಾತನ್ನು ಮುಂದುವರಿಸಿದರು. ಅವರು ಪರ್ವತಕ್ಕೆ ಹೀಗೆ ಹೇಳಿದರು: ಪ್ರಿಯ ಪರ್ವತನೇ, ನೀನು ಬಹು ಉದಾರಿ. ನೀನು ಗುರುತ್ವಾಕರ್ಷಣೆಯಿಂದ ಮಾತ್ರ ಭೂಮಿಯ ಮೇಲಿನ ಹೊದಿಕೆಯನ್ನು ರಕ್ಷಿಸಲು ಸಾಧ್ಯವಾಗಿದೆ. ನೀನು ನಿನ್ನ ಕರ್ತವ್ಯವನ್ನು ಬಹು ನಿಷ್ಠೆಯಿಂದ ಪಾಲಿಸುತ್ತಿರುವುದರಿಂದ ಹೇಗೆ ಚಲಿಸಬೇಕೆಂದು ನಿನಗೆ ತಿಳಿಯದು. ನೀನಿಷ್ಟು ಗಂಭೀರವಾಗಿರುವುದರಿಂದ ನೀನು ಅತ್ತಿತ್ತ ಹೋಗುವುದಿಲ್ಲ, ಏನನ್ನೂ ಹೇಳುವುದಿಲ್ಲ. ನೀನು ಸದಾ ಯಾವುದೋ ಬಹು ಗಂಭೀರವಾದ ಮತ್ತು ಮುಖ್ಯವಾದ ವಿಷಯವನ್ನು ಕುರಿತು ಯೋಚಿಸುತ್ತಿರಬಹುದು. ನೀನು ಏನು ಯೋಚನೆ ಮಾಡುತ್ತಿದ್ದೆ ಎಂದು ನಾವು ಊಹಿಸಬಲ್ಲೆವು. ಅಷ್ಟೇ ಶ್ಯಾಮಸುಂದರನ ಚರಣ ಕಮಲಗಳನ್ನು ನಮ್ಮ ಉನ್ನತ ಸ್ಥಾನಗಳ ಮೇಲೆ ಇರಿಸಿಕೊಳ್ಳಬೇಕೆಂದು ನಾವು ಬಯಸುವಂತೆಯೇ ಅವುಗಳನ್ನು ನಿನ್ನ ಉನ್ನತ ಶಿಖರಗಳ ಮೇಲೆ ಇರಿಸಿಕೊಳ್ಳಬೇಕೆಂದು ನೀನು ಯೋಚಿಸುತ್ತಿದ್ದೀಯೇ ಎಂದು ನನಗೆ ಖಂಡಿತವಾಗಿ ತಿಳಿದಿದೆ. ಪ್ರಿಯ, ಬತ್ತಿದ ನೆನಪೇ, ಈಗ ಬೇಸಿಗೆಯಾದದ್ದರಿಂದ ನದಿ ಪಾತ್ರಗಳು ಒಣಗಿವೆ. ನಿಮ್ಮಲ್ಲಿ ನೀರು ಇಲ್ಲ ಎಂದು ನಮಗೆ ತಿಳಿದಿದೆ. ನಿಮ್ಮ ನೀರೆಲ್ಲ ಬತ್ತಿ ಹೋಗುವುದರಿಂದ ನಿಮಗೆ ಅರಳುತ್ತಿರುವ ಕಮಲದ ಹೂಗಳ ಅಲಂಕಾರವಿಲ್ಲ. ಈ ಗಳಿಗೆಯಲ್ಲಿ ನೀವು ಬಹು ಕೃಶರಾಗಿ ಕಾಣುತ್ತೀರಿ. ಆದುದರಿಂದ ನಿಮ್ಮ ಸ್ಥಿತಿಯು ನಮ್ಮ ಸ್ಥಿತಿಯಂತೆಯೇ ಇದೆ ಎಂದು ನಾವು ತಿಳಿಯಬಲ್ಲೆವು. ಶ್ಯಾಮಸುಂದರನ ವಿರಹದಿಂದ ನಾವು ಎಲ್ಲವನ್ನು ಕಳೆದುಕೊಂಡಿದ್ದೇವೆ. ಅವನ ಸವಿ ಮಾತುಗಳನ್ನು ನಾವು ಕೇಳುತ್ತಿಲ್ಲ. ನಮ್ಮ ಹೃದಯಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಆದುದರಿಂದ ನಾವು ಕೃಶವಾಗಿದ್ದೇವೆ. ನೀವು ನಮ್ಮಂತೆ ಇದ್ದೀರಿ ಎಂದು ನಾವು ಭಾವಿಸುತ್ತೇವೆ. ನಿಮ್ಮ ಪತಿಯಾದ ಸಾಗರನಿಂದ ಮೇಘಗಳ ಮೂಲಕ ನಿಮಗೆ ನೀರು ಬರುತ್ತಿಲ್ಲ. ಆದುದರಿಂದ ಕೃಶವಾಗಿದ್ದೀರಿ. ರಾಣಿಯರು ಕೊಟ್ಟ ಉಪಮಾನವು ಬಹು ಉಚಿತವಾಗಿದೆ. ಮೋಡಗಳ ಮೂಲಕ ಸಾಗರವು ನೀರನ್ನು ತಂದುಕೊಡದಿದ್ದರೆ ನದಿಯ ಪಾತ್ರಗಳು ಒಣಗುತ್ತವೆ. ಸಾಗರವು ನದಿಯ ಪತಿ, ಆದ್ದರಿಂದ ಅವಳ ಪಾಲನೆ ಅವನ ಕರ್ತವ್ಯ ಎಂದು ಭಾವಿಸುತ್ತಾರೆ. ಪತಿಯ ಸ್ತ್ರೀಗೆ ಜೀವನದ ಅಗತ್ಯಗಳನ್ನು ತಂದುಕೊಡದಿದ್ದರೆ ಅವಳು ಬತ್ತಿದ ನದಿಯಂತೆ ಒಣಗಿ ಹೋಗುತ್ತಾಳೆ. ಒಬ್ಬ ರಾಣಿಯು ಹಂಸವೊಂದಕ್ಕೆ ಹೀಗೆ ಹೇಳಿದಳು. ಪ್ರಿಯ ಹಂಸವೇ, ದಯೆಯಿಟ್ಟು ಇಲ್ಲಿಗೆ ಬಾ, ಇಲ್ಲಿಗೆ ಬಾ, ನಿನಗೆ ಸ್ವಾಗತ. ಇಲ್ಲಿ ಕುಳಿತು ಸ್ವಲ್ಪ ಹಾಲನ್ನು ಸೇವಿಸು. ಪ್ರಿಯ ಹಂಸವೇ, ಶ್ಯಾಮಸುಂದರನಿಂದ ಸಂದೇಶವನ್ನು ತಂದಿರುವೆಯಾ? ನೀನು ಅವನ ದೂತನೆಂದು ಭಾವಿಸುತ್ತೇನೆ. ಅಂತಹ ಸುದ್ದಿ ಏನಾದರೂ ಇದ್ದರೆ ದಯೆಯಿಟ್ಟು ನನಗೆ ಹೇಳು. ನಮ್ಮ ಶ್ಯಾಮಸುಂದರನಿಗೆ ಯಾವಾಗಲೂ ಸ್ವತಂತ್ರ ಮನೋಧರ್ಮ. ಅವನು ಯಾರ ನಿಯಂತ್ರಣಕ್ಕೂ ಸಿಕ್ಕುವುದಿಲ್ಲ. ಅವನನ್ನು ನಿಯಂತ್ರಿಸಲು ನಾವೆಲ್ಲ ವಿಫಲರಾಗಿದ್ದೇವೆ. ಆದುದರಿಂದ ನಿನ್ನನ್ನು ಈ ಪ್ರಶ್ನೆಯನ್ನು ಕೇಳುತ್ತಿದ್ದೇನೆ. ಅವನು ಸುಖವಾಗಿದ್ದಾನೆಯೇ? ಶ್ಯಾಮಸುಂದರನು ಬಹಳ ಚಂಚಲನು. ಅವನ ಸ್ನೇಹವು ಯಾವಾಗಲೂ ಅಲ್ಪಕಾಲದ್ದು. ಸ್ವಲ್ಪ ಕ್ಷೋಭೆಯಾದರೂ ಅದು ಒಡೆದು ಹೋಗುತ್ತದೆ. ಅವನು ಏಕೆ ನಿಷ್ಕರುಣಿ ಎನ್ನುವುದು ದಯೆಯಿಟ್ಟು ನನಗೆ ಹೇಳುವೆಯಾ? ಹಿಂದೆ ಅವನು ನಾನೊಬ್ಬಳೇ ಅವನ ಅತ್ಯಂತ ಪ್ರೀತಿಯ ಪತ್ನಿ ಎಂದು ಹೇಳಿದ್ದನು. ಅವನಿಗೆ ಆ ಆಶ್ವಾಸನೆಯ ನೆನಪಿದೆಯಾ? ಅದು ಹೇಗಾದರೂ ಇರಲಿ, ನಿನಗೆ ಸ್ವಾಗತ. ದಯೆಯಿಟ್ಟು ಕುಳಿತುಕೋ. ನಾನು ಶ್ಯಾಮಸುಂದರನ ಬಳಿಗೆ ಹೋಗಬೇಕೆಂಬ ನಿನ್ನ ಪ್ರಾರ್ಥನೆಯನ್ನು ಒಪ್ಪಿಕೊಳ್ಳಲಾರೆನು. ಅವನು ನನ್ನನ್ನು ಲಕ್ಷ್ಯ ಮಾಡದಿರುವಾಗ ನಾನೇಕೆ ಅವನಿಗೆ ಹುಚ್ಚಾಗಬೇಕು ಎಂದು ಬಡ ಹೃದಯದ ಆತ್ಮದ ದೂತನಾಗಿ ನೀನು ಬಂದಿದ್ದೀಯೇ ಎಂದು ಹೇಳಲು ನನಗೆ ವಿಷಾದವಾಗುತ್ತದೆ. ನಾನು ಅವನ ಬಳಿಗೆ ಹೋಗಬೇಕೆಂದು ನೀನು ಹೇಳುತ್ತಿದ್ದೀಯೇ, ಆದರೆ ನಾನು ಹೋಗುವುದಿಲ್ಲ ಏನೆಂದೇ ಅವನು ನನ್ನ ಬಳಿಗೆ ಬರುವ ಮಾತನ್ನು ಹೇಳುತ್ತಿದ್ದೇಯೇ? ಆಗಲಿ, ಅವನನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಆದರೆ ಅವನಿಗೆ ಅತ್ಯಂತ ಪ್ರಿಯಳಾದ ಸಿರಿದೇವಿಯನ್ನು ಅವನೊಡನೆ ಕರೆತರಬೇಡ. ಸಿರಿದೇವಿಯನ್ನು ಅವನು ಒಂದು ಕ್ಷಣವೂ ಬಿಟ್ಟಿರಲಾರ ಎಂದು ನಿನ್ನ ಯೋಚನೆಯೇ? ಲಕ್ಷ್ಮಿ ಇಲ್ಲದೆ ಅವನು ಇಲ್ಲಿಗೆ ಬರಲು ಸಾಧ್ಯವಿಲ್ಲವೇ? ಅವನ ನಡತೆಯಿಂದ ನನಗೆ ಬಹು ಅಸಮಾಧಾನವಾಗಿದೆ. ಲಕ್ಷ್ಮಿ ಇಲ್ಲದೆ ಶ್ಯಾಮಸುಂದರನು ಸಂತೋಷವಾಗಿರಲಾರ ಎಂದು ಅರ್ಥವೇ? ಬೇರೆ ಯಾವ ಪತ್ನಿಯೊಂದಿಗೆ ಅವನು ಸಂತೋಷವಾಗಿರಲಾರನೇ? ಅವನಲ್ಲಿ ಸಿರಿದೇವಿಗೆ ಪ್ರೇಮ ಸಾಗರವೇ ಇದೆ. ನಮ್ಮನ್ನು ಅವಳೊಡನೆ ಹೋಲಿಸಲು ಸಾಧ್ಯವಿಲ್ಲ ಎಂದು ಅರ್ಥವೇ? ಕೃಷ್ಣನ ಪತ್ನಿಯರೆಲ್ಲ ಸದಾ ಅವನ ಯೋಚನೆಯಲ್ಲಿಯೇ ಮುಳುಗಿದ್ದರು. ಕೃಷ್ಣನಿಗೆ ಯೋಗೇಶ್ವರ ಎಂದು ಹೆಸರು. ದ್ವಾರಕೆಯಲ್ಲಿ ಕೃಷ್ಣನ ಪತ್ನಿಯರೆಲ್ಲ ಯೋಗೇಶ್ವರನನ್ನು ತಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡಿದ್ದರು. ಎಲ್ಲ ಯೋಗ ಶಕ್ತಿಯ ಒಡೆಯನಾಗುವುದಕ್ಕಿಂತ ಪರಮ ಯೋಗೇಶ್ವರನಾದ ಕೃಷ್ಣನನ್ನು ಹೃದಯದಲ್ಲಿಟ್ಟುಕೊಳ್ಳುವುದು ಒಳ್ಳೆಯದು. ಈ ರೀತಿಯಲ್ಲಿ ಮನುಷ್ಯನ ಬದುಕು ಪರಿಪೂರ್ಣವಾಗಬಲ್ಲದು. ಅವನು ಸುಲಭವಾಗಿ ಭಗವಂತನ ರಾಜ್ಯಕ್ಕೆ ಹೋಗಬಹುದು. ಕೃಷ್ಣನೊಡನೆ ದ್ವಾರಕೆಯಲ್ಲಿ ವಾಸಿಸುತ್ತಿದ್ದ ಅವನ ಪತ್ನಿಯರೆಲ್ಲ ಅವರ ಹಿಂದಿನ ಜನ್ಮಗಳಲ್ಲಿ ಕೃಷ್ಣನೊಡನೆ ದಾಂಪತ್ಯ ಪ್ರೇಮದ ಸಂಬಂಧವನ್ನು ಬೆಳೆಸಲು ತುಂಬ ಕಾತರರಾಗಿದ್ದ ಶ್ರೇಷ್ಠ ಭಕ್ತರು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಅವರಿಗೆ ಕೃಷ್ಣನ ಪತ್ನಿಯರಾಗಿ ಅವರೊಡನೆ ಸದಾ ಪ್ರೇಮದ ಸಂಬಂಧವನ್ನು ಸವಿಯಲು ಅವಕಾಶವು ಲಭ್ಯವಾಯಿತು. ಕಡೆಗೆ ಅವರೆಲ್ಲ ವೈಕುಂಠ ಲೋಕಗಳಿಗೆ ಹೋದರು. ದೇವೋತ್ತಮ ಪರಿಪೂರ್ಣ ಸತ್ಯ ಪರಮ ಪುರುಷನು ಎಂದು ನಿರಾಕಾರವಲ್ಲ. ವೈದಿಕ ಸಾಹಿತ್ಯವೆಲ್ಲ ಅವನ ಹಲವಾರು ವೈಯಕ್ತಿಕ ಚಟುವಟಿಕೆಗಳನ್ನು ಲೀಲೆಗಳನ್ನು ಹಾಡಿ ಹೊಗಳುತ್ತವೆ. ರಾಮಾಯಣದಲ್ಲಿ ಪ್ರಭುವಿನ ಚಟುವಟಿಕೆಗಳನ್ನು ಮಾತ್ರ ವರ್ಣಿಸಿದೆ. ಆದರೆ ವೈದಿಕ ಸಾಹಿತ್ಯದಲ್ಲಿ ಅವನ ಮಹಿಮೆಯನ್ನು ಉತ್ತಿಸಿದೆ ಎಂದು ವೇದಗಳಲ್ಲಿ ಹೇಳಿದೆ. ಸ್ತ್ರೀಯರಂತೆ ಮೃದು ಹೃದಯದವರು ಕೃಷ್ಣನ ದಿವ್ಯ ಲೀಲೆಗಳನ್ನು ಕೇಳಿದಾಗ ಅವನಿಂದ ಆಕರ್ಷಿತರಾಗುತ್ತಾರೆ. ಆದ್ದರಿಂದ ಮೃದು ಹೃದಯಗಳಾದ ಸ್ತ್ರೀಯರು ಹಾಗೂ ಬಾಲೆಯರು ಕೃಷ್ಣ ಪ್ರಜ್ಞಾ ಆಂದೋಲನಕ್ಕೆ ಬಹು ಸುಲಭವಾಗಿ ಒಲಿಯುತ್ತಾರೆ. ಹೀಗೆ ಕೃಷ್ಣ ಪ್ರಜ್ಞೆಯ ಚಳುವಳಿಗೆ ಆಕರ್ಷಿತನಾಗಿ ಇಂತಹ ಪ್ರಜ್ಞೆಯನ್ನು ಸದಾ ಉಳಿಸಿಕೊಳ್ಳಲು ಪ್ರಯತ್ನಿಸಿರುವವನು ನಿಶ್ಚಯವಾಗಿಯೂ ಗೋಲೋಕ ವೃಂದಾವನದಲ್ಲಿ ಕೃಷ್ಣನ ಬಳಿ ಸಾರಿ ಪರಮ ಮುಕ್ತಿಯನ್ನು ಪಡೆಯುತ್ತಾನೆ. ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡ ಮಾತ್ರದಿಂದಲೇ ಮನುಷ್ಯನು ಆಧ್ಯಾತ್ಮಿಕ ಲೋಕಕ್ಕೆ ಏರಬಹುದಾದರೆ ಕೃಷ್ಣನೊಡನೆ ತಾವೇ ಮಾತನಾಡಿ ಕಣ್ಣಾರೆ ಅವನನ್ನು ಕಾಣುವ ಭಾಗ್ಯವಿದ್ದ ಕೃಷ್ಣನ ರಾಣಿಯರು ಎಷ್ಟು ಆನಂದದಿಂದರು ಎನ್ನುವುದನ್ನು ಊಹಿಸಿಕೊಳ್ಳಬಹುದು. ಕೃಷ್ಣನ ಪತ್ನಿಯರ ಭಾಗ್ಯವು ವರ್ಣನಾತೀತ. ಅವನಿಗೆ ಸ್ನಾನ ಮಾಡಿಸುವುದು, ಊಟ ಬಡಿಸುವುದು, ಅವನನ್ನು ಸಂತೋಷಪಡಿಸಿ ಸೇವಿಸುವುದು, ಹೀಗೆ ಹಲವು ಅಲೌಕಿಕ ಸೇವೆಗಳನ್ನು ತಾವೇ ಸಲ್ಲಿಸಿ ಅವರು ಅವನನ್ನು ನೋಡಿಕೊಳ್ಳುತ್ತಿದ್ದರು. ದ್ವಾರಕೆಯಲ್ಲಿ ರಾಣಿಯರ ಸೇವೆಯೊಂದಿಗೆ ಯಾರ ತಪಸ್ಸನ್ನು ಹೋಲಿಸಲು ಸಾಧ್ಯವಿಲ್ಲ. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ದ್ವಾರಕೆಯಲ್ಲಿ ರಾಣಿಯರು ತೋರಿದ ವೈರಾಗ್ಯ ಮತ್ತು ಆಚರಿಸಿದ ತಪಸ್ಸುಗಳನ್ನು ಬೇರೆ ಯಾವುದಕ್ಕೂ ಹೋಲಿಸಲು ಸಾಧ್ಯವಿಲ್ಲ. ಆತ್ಮ ಸಾಕ್ಷಾತ್ಕಾರದ ಗುರಿಯು ಒಂದೇ, ಕೃಷ್ಣ. ಆದ್ದರಿಂದ ರಾಣಿಯರು ಕೃಷ್ಣನೊಡನೆ ನಡೆದುಕೊಳ್ಳುವ ರೀತಿ ಗಂಡ ಹೆಂಡಿರ ನಡುವಿನ ಸಾಮಾನ್ಯ ರೀತಿಯಾಗಿ ಕಾಣಬಹುದಾದರೂ ಮುಖ್ಯವಾಗಿ ಗಮನಿಸಬೇಕಾದದ್ದು ಕೃಷ್ಣನಲ್ಲಿ ರಾಣಿಯರ ಅನುರಾಗ, ವೈರಾಗ್ಯ ಮತ್ತು ತಪಸ್ಸುಗಳ ಇಡೀ ಪ್ರಕ್ರಿಯೆಯ ಉದ್ದೇಶವು ಮನುಷ್ಯನಿಗೆ ಭೌತಿಕ ಜಗತ್ತಿನಲ್ಲಿರುವ ಮೋಹವನ್ನು ಕೊನೆಗಾಣಿಸಿ ದೇವೋತ್ತಮ ಪರಮಪುರುಷನಾದ ಕೃಷ್ಣನಲ್ಲಿ ಆಸಕ್ತಿಯನ್ನು ಹೆಚ್ಚಿಸುವುದು. ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಮುಂದುವರಿಯುತ್ತಿರುವ ಎಲ್ಲರಿಗೂ ಕೃಷ್ಣನೇ ಆಶ್ರಯ. ಅಷ್ಟು ಬುದ್ಧಿಯಿಲ್ಲದವರಿಗೆ ಪರಮಪ್ರಭುವು ನಿರಾಕಾರನಲ್ಲ ಎಂದು ತೋರಿಸಿಕೊಡಲು ಕೃಷ್ಣನು ಆದರ್ಶ ಗೃಹಸ್ಥನಾಗಿ ಪತ್ನಿಯರೊಡನೆ ವಾಸ ಮಾಡಿ ವೈದಿಕ ವಿಧಿಗಳನ್ನು ಆಚರಿಸಿದನು. ಸಾಮಾನ್ಯ ಬದ್ಧಾತ್ಮರಂತೆ ಕೃಷ್ಣನು ಹೆಂಡತಿ ಮಕ್ಕಳೊಡನೆ ಶ್ರೀಮಂತಿಕೆಯಲ್ಲಿ ವಾಸಿಸಿದನು. ವಾಸ್ತವವಾಗಿ ಬದ್ಧವಾಗಿರುವ ಆತ್ಮಗಳಿಗೆ ಕೃಷ್ಣನು ಕೇಂದ್ರವಾಗಿದ್ದರೆ ಕೌಟುಂಬಿಕ ಜೀವನದ ವೃತ್ತವನ್ನು ಮನುಷ್ಯನು ಪ್ರವೇಶಿಸಬಹುದು ಎನ್ನುವುದನ್ನು ತೋರಿಸಿಕೊಡುವುದೇ ಇದರ ಉದ್ದೇಶ. ಉದಾಹರಣೆಗೆ, ಯದುವಂಶದವರು ಕೃಷ್ಣನ ಕುಟುಂಬದಲ್ಲಿ ವಾಸ ಮಾಡುತ್ತಿದ್ದರು. ಕೃಷ್ಣನೇ ಅವರ ಎಲ್ಲ ಚಟುವಟಿಕೆಗಳ ಕೇಂದ್ರವಾಗಿದ್ದನು. ವೈರಾಗ್ಯವು ಕೃಷ್ಣನಲ್ಲಿ ಭಕ್ತಿಯನ್ನು ಹೆಚ್ಚಿಸಿಕೊಳ್ಳುವಷ್ಟು ಮುಖ್ಯವಲ್ಲ. ಕೃಷ್ಣ ಪ್ರಜ್ಞೆಯ ಚಳುವಳಿಯ ಮುಖ್ಯ ಉದ್ದೇಶವೇ ಇದು. ಮನುಷ್ಯನು ಸನ್ಯಾಸಿಯೇ ಅಥವಾ ಗೃಹಸ್ಥನೇ ಎನ್ನುವುದು ಮುಖ್ಯವಲ್ಲ ಎನ್ನುವ ತತ್ವವನ್ನು ನಾವು ಉಪದೇಶಿಸುತ್ತಿದ್ದೇವೆ. ಕೃಷ್ಣನಲ್ಲಿ ತನ್ನ ಪ್ರೀತಿಯನ್ನು ಹೆಚ್ಚಿಸಿಕೊಳ್ಳಬೇಕು, ಆಗ ಮನುಷ್ಯನ ಜೀವನವು ಯಶಸ್ವಿಯಾಗುತ್ತದೆ. ಶ್ರೀಕೃಷ್ಣನ ಹೆಜ್ಜೆಗಳನ್ನು ಅನುಸರಿಸಿ ಮನುಷ್ಯನು ತನ್ನ ಕುಟುಂಬದವರೊಂದಿಗೆ ಅಥವಾ ಸಮಾಜದಲ್ಲಿ ಅಥವಾ ದೇಶದಲ್ಲಿ ವಾಸ ಮಾಡಬಹುದು. ಅವನ ಉದ್ದೇಶವು ಇಂದ್ರಿಯ ತೃಪ್ತಿಯಾಗಿರಬಾರದು. ಕೃಷ್ಣನಲ್ಲಿ ತನ್ನ ಪ್ರೀತಿಯನ್ನು ಬೆಳೆಸಿಕೊಂಡು ಕೃಷ್ಣನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಉದ್ದೇಶವಾಗಿರಬೇಕು. ಬದ್ಧ ಜೀವನದಿಂದ ಮುಕ್ತ ಜೀವನಕ್ಕೆ ಏರಲು ನಾಲ್ಕು ತತ್ವಗಳಿವೆ. ಇವುಗಳನ್ನು ಪಾರಿಭಾಷಿಕವಾಗಿ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂದು ಕರೆಯುತ್ತಾರೆ. ಕೃಷ್ಣನ ಕುಟುಂಬದವರ ಹೆಜ್ಜೆಗಳಲ್ಲಿಯೇ ಮನುಷ್ಯನು ಕುಟುಂಬ ಜೀವನವನ್ನು ನಡೆಸಿದರೆ ಕೃಷ್ಣನನ್ನು ಎಲ್ಲ ಚಟುವಟಿಕೆಗಳ ಕೇಂದ್ರವನ್ನಾಗಿ ಮಾಡಿಕೊಂಡು ಏಕಕಾಲದಲ್ಲಿ ಯಶಸ್ಸಿನ ಈ ನಾಲ್ಕು ತತ್ವಗಳನ್ನು ಸಾಧಿಸಬಹುದು. ಕೃಷ್ಣನಿಗೆ 16,108 ಮಂದಿ ಪತ್ನಿಯರಿದ್ದರು ಎನ್ನುವುದು ನಮಗೆ ಗೊತ್ತು. ಇವರೆಲ್ಲರೂ ಉನ್ನತ ಮುಕ್ತ ಆತ್ಮಗಳು. ಅವರಲ್ಲಿ ರುಕ್ಮಿಣಿಯು ಪ್ರಧಾನಳು. ರುಕ್ಮಿಣಿಯ ನಂತರ 7 ಮಂದಿ ಮುಖ್ಯ ಪತ್ನಿಯರಿದ್ದರು. ಈ 8 ಮಂದಿ ಮುಖ್ಯ ರಾಣಿಯರ ಗಂಡ ಮಕ್ಕಳ ಹೆಸರುಗಳನ್ನು ಆಗಲೇ ಹೇಳಿದೆ. ಹೀಗೆ ಒಟ್ಟಿನಲ್ಲಿ ಕೃಷ್ಣನ ಮಕ್ಕಳ ಸಂಖ್ಯೆ 16,108 ಗುಣಾಕಾರ 10. ಕೃಷ್ಣನಿಗೆ ಇಷ್ಟೊಂದು ಮಂದಿ ಪುತ್ರರಿದ್ದರು ಎಂದು ಆಶ್ಚರ್ಯಪಡಬೇಕಾಗಿಲ್ಲ. ಕೃಷ್ಣನು ದೇವೋತ್ತಮ ಪರಮಪುರುಷ ಮತ್ತು ಅವನ ಶಕ್ತಿಗಳಿಗೆ ಮಿತಿಯಿಲ್ಲ ಎನ್ನುವುದನ್ನು ನೆನಪಿಟ್ಟುಕೊಳ್ಳಬೇಕು. ಅವನು ಎಲ್ಲ ಜೀವಿಗಳನ್ನು ತನ್ನ ಮಕ್ಕಳೆಂದೇ ಕರೆಯುತ್ತಾನೆ. ಆದ್ದರಿಂದ ವೈಯಕ್ತಿಕವಾಗಿ ಅವನಿಗೆ 16 ದಶಲಕ್ಷ ಗಂಡು ಮಕ್ಕಳಿದ್ದಾರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಕೃಷ್ಣನ ಬಹು ಬಲಶಾಲಿ ಗಂಡು ಮಕ್ಕಳಲ್ಲಿ 18 ಮಂದಿ ಮಹಾರಥರು. ಒಬ್ಬ ಮಹಾರಥನು ಏಕಾಕಿಯಾಗಿ 1,000 ಮಂದಿ ಸೈನಿಕರು, ಸಾರಥಿಗಳು, ಅಶ್ವಾರೋಹಿಣಿಗಳು ಮತ್ತು ಆನೆಗಳ ವಿರುದ್ಧ ಹೋರಾಡಬಲ್ಲವನಾಗಿದ್ದ. ಈ 18 ಮಂದಿ ಬಹುಖ್ಯಾತಿವಂತರಾಗಿದ್ದರು. ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ವೈದಿಕ ಸಾಹಿತ್ಯದಲ್ಲಿ ಅವರನ್ನು ವರ್ಣಿಸಿದೆ. 18 ಮಂದಿ ಮಹಾರಥರು ಇವರು: ಪ್ರದ್ಯುಮ್ನ, ಅನಿರುದ್ಧ, ದೀಪ್ತಿಮಾನ್, ಭಾನು, ಸಾಂಬ, ಮಧು, ಬೃಹತ್ ಭಾನು, ಚಿತ್ರಭಾನು, ವೃಕ, ಅರುಣ, ಪುಷ್ಕರ, ವೇದ, ಬಾಹು, ಶ್ರುತದೇವ, ಸುನಂದನ, ಚಿತ್ರಬಾಹು, ವಿರೂಪ, ಕವಿ ಮತ್ತು ನ್ಯೋಗ್ರೋಧ. ಮಹಾರಥರಾದ ಕೃಷ್ಣನ ಈ 18 ಮಂದಿ ಮಕ್ಕಳಲ್ಲಿ ಪ್ರದ್ಯುಮ್ನೇ ಶ್ರೇಷ್ಠನು ಅವರು ಎಂದು ಪರಿಗಣಿಸಲಾಗಿದೆ. ಪ್ರದ್ಯುಮ್ನನು ರುಕ್ಮಿಣಿಯ ರಾಣಿಯ ಮೊದಲನೆಯ ಮಗ. ಅವನಿಗೆ ತನ್ನ ಮಹಾನ್ ತಂದೆ ಕೃಷ್ಣನ ಗುಣಗಳೆಲ್ಲ ಬಂದಿದ್ದವು. ಅವನು ತನ್ನ ಸೋದರ ಮಾವ ರುಕ್ಮಿಯ ಮಗಳನ್ನು ಮದುವೆಯಾದನು. ಅನಿರುದ್ಧ ಈ ದಂಪತಿಗಳ ಮಗ. ಅನಿರುದ್ಧನು ಎಷ್ಟು ಬಲಶಾಲಿ ಎಂದರೆ ಅವನು 10,000 ಆನೆಗಳೊಡನೆ ಹೋರಾಡಬಲ್ಲವನಾಗಿದ್ದನು. ಅವನು ತನ್ನ ಅಜ್ಜಿ ರುಕ್ಮಿಣಿಯ ಸೋದರ ರುಕ್ಮಿಯ ಮೊಮ್ಮಗಳನ್ನು ಮದುವೆಯಾದನು. ಒಬ್ಬರಿಬ್ಬರು ಎಷ್ಟು ದೂರದ ಬಂಧುಗಳೆಂದರೆ ಇಂತಹ ಮದುವೆಗಳು ವಿರಳವಾಗಿರಲಿಲ್ಲ. ಅನಿರುದ್ಧನ ಮಗ ವಜ್ರ ಒಬ್ಬ ಬ್ರಾಹ್ಮಣನ ಶಾಪದಿಂದ ಇಡೀ ಯದುಕುಲವು ನಾಶವಾದಾಗ ವಜ್ರನು ಮಾತ್ರ ಉಳಿದುಕೊಂಡನು. ವಜ್ರನಿಗೆ ಪ್ರತಿಬಾಹು ಎನ್ನುವ ಒಬ್ಬನೇ ಮಗ. ಪ್ರತಿಬಾಹುವಿನ ಮಗ ಸುಬಾಹು, ಸುಬಾಹುವಿನ ಮಗ ಶಾಂತಸೇನ, ಅವನ ಮಗ ಶಾಂತಸೇನ. ಯದುವಂಶವರಿಗೆಲ್ಲ ಬಹುಮಂದಿ ಮಕ್ಕಳು ಎಂದು ಶುಕಮುನಿಗಳು ಹೇಳುತ್ತಾರೆ. ಕೃಷ್ಣನಿಗೆ ಅನೇಕ ಮಂದಿ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಇದ್ದಂತೆ ಇಲ್ಲಿ ಹೆಸರಿಸಿದ ಪ್ರತಿಯೊಬ್ಬ ರಾಜನಿಗೂ ದೊಡ್ಡ ಕುಟುಂಬ. ಅವರೆಲ್ಲರಿಗೂ ಬಹುಮಂದಿ ಮಕ್ಕಳು ಮಾತ್ರವಲ್ಲ, ಎಲ್ಲರೂ ಅಸಾಧಾರಣ ಶ್ರೀಮಂತರು. ಅವರಲ್ಲಿ ಯಾರೂ ದುರ್ಬಲರಲ್ಲ, ಅಲ್ಪಾಯುಗಳಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಯದುವಂಶದವರೆಲ್ಲ ಬ್ರಾಹ್ಮಣ ಸಂಸ್ಕೃತಿಯ ಭಕ್ತರು. ಬ್ರಾಹ್ಮಣ ಸಂಸ್ಕೃತಿಯನ್ನು ಉಳಿಸಿಕೊಂಡು ಯೋಗ್ಯ ಬ್ರಾಹ್ಮಣರನ್ನು ರಕ್ಷಿಸುವುದು ಕ್ಷತ್ರಿಯ ಅರಸರ ಕರ್ತವ್ಯ. ಈ ಎಲ್ಲ ಅರಸರು ಈ ಕರ್ತವ್ಯವನ್ನು ಸರಿಯಾಗಿ ಪಾಲಿಸಿದರು. ಯದುವಂಶದವರ ಸಂಖ್ಯೆ ಎಷ್ಟು ದೊಡ್ಡದೆಂದರೆ ಮನುಷ್ಯನಿಗೆ 1,000 ವರ್ಷ ಆಯಸ್ಸಿದ್ದರೂ ಅವನ್ನೆಲ್ಲ ವರ್ಣಿಸುವುದು ಸಾಧ್ಯವಿಲ್ಲ. ಯದುವಂಶದ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಲು 3,80,00,000 ಮಂದಿ ಆಚಾರ್ಯರಿದ್ದರು ಎಂದು ತಮಗೆ ನಂಬಲು ಅರ್ಹವಾದ ಮೂಲಗಳಿಂದ ತಿಳಿದು ಬಂದಿತ್ತೆಂದು ಶುಕಮುನಿಗಳು ಪರಿಷಿಕ್ತ ಮಹಾರಾಜನಿಗೆ ತಿಳಿಸಿದರು. ಮಕ್ಕಳಿಗೆ ಪಾಠ ಹೇಳಲು ಇಷ್ಟು ಮಂದಿ ಉಪಾಧ್ಯಾಯರ ಅಗತ್ಯವಿತ್ತು ಎಂದರೆ ಆ ಕುಟುಂಬದ ಸದಸ್ಯರ ಸಂಖ್ಯೆಯು ಎಷ್ಟು ದೊಡ್ಡದಾಗಿರಬೇಕು ಎಂದು ನಾವು ಊಹಿಸಬಹುದು. ಅವರ ಸೈನಿಕ ಬಲವೆಂದರೆ ಉಗ್ರಸೇನನೊಬ್ಬನು ಅಂಗರಕ್ಷಕರ ಸಂಖ್ಯೆ 100 ಮುಂದೆ 24 ಸೊನ್ನೆಗಳನ್ನು ಹಾಕಿದಷ್ಟು. ಕೃಷ್ಣನು ಈ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುವ ಮೊದಲು ದೇವತೆಗಳು ಮತ್ತು ರಾಕ್ಷಸರ ನಡುವೆ ಅನೇಕ ಯುದ್ಧಗಳು ನಡೆದಿದ್ದವು. ಈ ಯುದ್ಧಗಳಲ್ಲಿ ಹಲವಾರು ರಾಕ್ಷಸರು ಸತ್ತಿದ್ದರು. ಅವರಿಗೆಲ್ಲ ಈ ಜಗತ್ತಿನಲ್ಲಿ ಉನ್ನತ ರಾಜಮನೆತನಗಳಲ್ಲಿ ಹುಟ್ಟುವ ಅವಕಾಶವನ್ನು ಕೊಡಲಾಗಿತ್ತು. ತಮ್ಮ ಉನ್ನತ ರಾಜಪದವಿಗಳಿಂದ ಅವರಿಗೆ ಅಹಂಕಾರ ಬಂದಿತ್ತು. ಪ್ರಜೆಗಳನ್ನು ಸಂಕಟಪಡಿಸುವುದೇ ಅವರ ಕೆಲಸವಾಯಿತು. ಈ ರಾಕ್ಷಸ ರಾಜರನ್ನು ನಾಶ ಮಾಡಲು ದ್ವಾಪರಯುಗದ ಕೊನೆಯಲ್ಲಿ ಕೃಷ್ಣನು ಈ ಲೋಕದಲ್ಲಿ ಕಾಣಿಸಿಕೊಂಡನು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಭಕ್ತರನ್ನು ರಕ್ಷಿಸಿ ದುಷ್ಟರನ್ನು ನಾಶ ಮಾಡಲು ಪ್ರಭುವು ಬರುತ್ತಾನೆ. ಕೃಷ್ಣ ದಿವ್ಯ ಲೀಲೆಗಳಲ್ಲಿ ನೆರವಾಗಲು ಭೂಮಿಯ ಮೇಲೆ ಕಾಣಿಸಿಕೊಳ್ಳುವಂತೆ ಹಲವು ದೇವತೆಗಳಿಗೂ ಹೇಳಲಾಯಿತು. ಕೃಷ್ಣನು ಕಾಣಿಸಿಕೊಂಡಾಗ ತನ್ನ ನಿರಂತರ ಸೇವಕರೊಂದಿಗೆ ಬಂದನು. ಆದರೂ ಅವನಿಗೆ ನೆರವಾಗಲು ಬರುವಂತೆ ದೇವತೆಗಳಿಗೂ ತಿಳಿಸಲಾಯಿತು. ಅವರೆಲ್ಲರೂ ಯದುವಂಶದಲ್ಲಿ ಜನಿಸಿದರು. ದೇಶದ ವಿವಿಧ ಭಾಗಗಳಲ್ಲಿ ಯದುವಂಶಕ್ಕೆ ಸೇರಿದ 101 ಕುಲಗಳಿದ್ದವು. ಈ ಎಲ್ಲ ಕುಲಗಳದವರು ಕೃಷ್ಣನ ದೈವಿಕ ಸ್ಥಾನಕ್ಕೆ ಉಚಿತವಾದ ರೀತಿಯಲ್ಲಿ ಕೃಷ್ಣನನ್ನು ಗೌರವಿಸುತ್ತಿದ್ದರು. ಅವರೆಲ್ಲರೂ ತಮ್ಮ ಹೃದಯಗಳನ್ನೇ ಅರ್ಪಿಸಿದ ಭಕ್ತರಾಗಿದ್ದರು. ಹೀಗೆ ಯದುಕುಲದವರೆಲ್ಲ ಬಹು ಶ್ರೀಮಂತರಾಗಿದ್ದರು, ಸುಖವಾಗಿದ್ದರು ಮತ್ತು ಪ್ರವರ್ಧಮಾನಕ್ಕೆ ಬರುತ್ತಿದ್ದರು. ಅವರಿಗೆ ಆತಂಕಗಳಿರಲಿಲ್ಲ. ಕೃಷ್ಣನಲ್ಲಿ ಅವರ ಸಂಪೂರ್ಣ ವಿಶ್ವಾಸ ಮತ್ತು ಭಕ್ತಿಗಳಿಂದಾಗಿ ಅವರನ್ನು ಯಾವ ರಾಜರೂ ಸೋಲಿಸಲು ಸಾಧ್ಯವಾಗಲಿಲ್ಲ. ಅವರಿಗೆ ಕೃಷ್ಣನಲ್ಲಿ ಎಂತಹ ಅಗಾಧ ಪ್ರೇಮ ಎಂದರೆ ಅವರು ಕುಳಿತುಕೊಳ್ಳುವುದು, ನಿದ್ರೆ ಮಾಡುವುದು, ಪ್ರಯಾಣ, ಮಾತು, ಕ್ರೀಡೆ, ಸ್ವಚ್ಛಗೊಳಿಸಿಕೊಳ್ಳುವುದು ಮತ್ತು ಸ್ನಾನ, ಇಂತಹ ಯಾವುದೇ ಚಟುವಟಿಕೆಗಳನ್ನು ಮಾಡುತ್ತಿದ್ದಾಗಲೂ ಕೃಷ್ಣನ ಯೋಚನೆಯಲ್ಲಿಯೇ ಮಗ್ನರಾಗುತ್ತಿದ್ದರು ಮತ್ತು ದೇಹದ ಅಗತ್ಯಗಳಿಗೆ ಗಮನ ಕೊಡುತ್ತಿರಲಿಲ್ಲ. ಇದು ಕೃಷ್ಣನ ಪರಿಶುದ್ಧ ಭಕ್ತನ ಲಕ್ಷಣ. ಯಾವುದಾದರೂ ಗಾಢವಾದ ಯೋಚನೆಯಲ್ಲಿ ಮನುಷ್ಯನು ಮಗ್ನನಾಗಿದ್ದಾಗ ಅವನು ಇತರ ದೈಹಿಕ ಚಟುವಟಿಕೆಗಳನ್ನು ಮರೆತು ಬಿಡುವಂತೆ ಯದುವಂಶದವರು ದೇಹದ ಅಗತ್ಯಗಳನ್ನು ಹೇಗೋ ನಡೆಸಿಕೊಂಡು ಹೋಗುತ್ತಿದ್ದರು. ಅವರ ಗಮನವೆಲ್ಲ ಕೃಷ್ಣನಲ್ಲಿತ್ತು. ಅವರ ದೈಹಿಕ ಚಟುವಟಿಕೆಗಳಿಗೆಲ್ಲ ಯಾಂತ್ರಿಕವಾಗಿ ನಡೆಯುತ್ತಿದ್ದವು. ಆದರೆ ಅವರ ಮನಸ್ಸು ಕೃಷ್ಣ ಪ್ರಜ್ಞೆಯಲ್ಲಿ ಮಗ್ನವಾಗಿತ್ತು. ಶ್ರೀಮದ್ ಭಾಗವತದ 10ನೆಯ ಸ್ಕಂದದ 90ನೆಯ ಅಧ್ಯಾಯವನ್ನು ಮುಕ್ತಾಯ ಮಾಡುವಾಗ ಶುಕಮುನಿಗಳು ಕೃಷ್ಣನ 5 ವಿಶಿಷ್ಟ ಉತ್ಕೃಷ್ಟತೆಯನ್ನು ಎತ್ತಿ ಹೇಳಿದ್ದಾರೆ. ಮೊದಲನೆಯ ಉತ್ಕೃಷ್ಟತೆ ಇದು, ಕೃಷ್ಣನು ಯದುವಂಶದಲ್ಲಿ ಕಾಣಿಸಿಕೊಳ್ಳುವುದು ಮೊದಲು ಗುರು ಗಂಗಾ ನದಿಯ ಎಲ್ಲ ವಸ್ತುಗಳಲ್ಲಿ ಅತ್ಯಂತ ಪಾವನವಾದದ್ದು ಎಂಬ ಭಾವನೆ ಇತ್ತು. ಮಲಿನ ವಸ್ತುಗಳು ಸಹ ಗಂಗಾ ನದಿಯ ನೀರನ್ನು ಸ್ಪರ್ಶಿಸಿದರೆ ಪರಿಶುದ್ಧವಾಗುತ್ತಿದ್ದವು. ಗಂಗಾಜಲದ ಈ ಪರಮಶ್ರೇಷ್ಠ ಶಕ್ತಿಗೆ ಕಾರಣವೆಂದರೆ ಅದು ವಿಷ್ಣುವಿನ ಕಾಲಿನ ಬೆರಳಿನಿಂದ ಹುಟ್ಟಿ ಬಂದಿತ್ತು ಎನ್ನುವುದು. ಆದರೆ ಪರಮ ವಿಷ್ಣುವಾದ ಕೃಷ್ಣನು ಯದುವಂಶದಲ್ಲಿ ಕಾಣಿಸಿಕೊಂಡಾಗ ಅವನೇ ಸ್ವತಃ ಯದುರಾಜ್ಯದಲ್ಲೆಲ್ಲ ಸಂಚರಿಸಿದನು. ಯದುವಂಶದೊಡನೆ ಅವನ ನಿಕಟ ಸಹವಾಸದಿಂದಾಗಿ ಇಡೀ ಕುಟುಂಬವು ಬಹು ಪ್ರಸಿದ್ಧವಾದದ್ದು ಮಾತ್ರವಲ್ಲ, ಇತರರನ್ನು ಪರಿಶುದ್ಧಗೊಳಿಸುವುದರಲ್ಲಿ ಗಂಗಾಜಲವನ್ನು ಮೀರಿಸಿತ್ತು. ಶ್ರೀಮದ್ ಭಾಗವತದ 10ನೆಯ ಸ್ಕಂದದ 90ನೆಯ ಅಧ್ಯಾಯವನ್ನು ಮುಕ್ತಾಯ ಮಾಡುವಾಗ ಶುಕಮುನಿಗಳು ಕೃಷ್ಣನ 5 ವಿಶಿಷ್ಟ ಉತ್ಕೃಷ್ಟತೆಯನ್ನು ಎತ್ತಿ ಹೇಳಿದ್ದಾರೆ. ಮೊದಲನೆಯ ಉತ್ಕೃಷ್ಟತೆ ಇದು, ಕೃಷ್ಣನು ಯದುವಂಶದಲ್ಲಿ ಕಾಣಿಸಿಕೊಳ್ಳುವುದು ಮೊದಲು ಗುರು ಗಂಗಾ ನದಿಯ ಎಲ್ಲ ವಸ್ತುಗಳಲ್ಲಿ ಅತ್ಯಂತ ಪಾವನವಾದದ್ದು ಎಂಬ ಭಾವನೆ ಇತ್ತು. ಮಲಿನ ವಸ್ತುಗಳು ಸಹ ಗಂಗಾ ನದಿಯ ನೀರನ್ನು ಸ್ಪರ್ಶಿಸಿದರೆ ಪರಿಶುದ್ಧವಾಗುತ್ತಿದ್ದವು. ಗಂಗಾಜಲದ ಈ ಪರಮಶ್ರೇಷ್ಠ ಶಕ್ತಿಗೆ ಕಾರಣವೆಂದರೆ ಅದು ವಿಷ್ಣುವಿನ ಕಾಲಿನ ಬೆರಳಿನಿಂದ ಹುಟ್ಟಿ ಬಂದಿತ್ತು ಎನ್ನುವುದು. ಆದರೆ ಪರಮ ವಿಷ್ಣುವಾದ ಕೃಷ್ಣನು ಯದುವಂಶದಲ್ಲಿ ಕಾಣಿಸಿಕೊಂಡಾಗ ಅವನೇ ಸ್ವತಃ ಯದುರಾಜ್ಯದಲ್ಲೆಲ್ಲ ಸಂಚರಿಸಿದನು. ಯದುವಂಶದೊಡನೆ ಅವನ ನಿಕಟ ಸಹವಾಸದಿಂದಾಗಿ ಇಡೀ ಕುಟುಂಬವು ಬಹು ಪ್ರಸಿದ್ಧವಾದದ್ದು ಮಾತ್ರವಲ್ಲ, ಇತರರನ್ನು ಪರಿಶುದ್ಧಗೊಳಿಸುವುದರಲ್ಲಿ ಗಂಗಾಜಲವನ್ನು ಮೀರಿಸಿತ್ತು. ಕೃಷ್ಣನ ಅವತಾರ ಇನ್ನೊಂದು ಉತ್ಕೃಷ್ಟತೆ ಇದು, ಅವನು ಭಕ್ತರಿಗೆ ರಕ್ಷಣೆ ಕೊಟ್ಟು ರಾಕ್ಷಸರನ್ನು ನಾಶ ಮಾಡಿದಂತೆ ಕಂಡರು. ಭಕ್ತರು ರಾಕ್ಷಸರು ಒಂದೇ ಗುರಿಯನ್ನು ಮುಟ್ಟಿದರು. ಕೃಷ್ಣನು 5 ಬಗೆಯ ಮುಕ್ತಿಗಳನ್ನು ಕೊಡಬಲ್ಲ. ಇವುಗಳಲ್ಲಿ ಸಾಯುಜ್ಯ ಮುಕ್ತಿಯನ್ನು ಎಂದರೆ ಪರಮೋನ್ನತನೊಡನೆ ಒಂದಾಗುವ ಮುಕ್ತಿಯನ್ನು ಕಂಸನಂತಹ ರಾಕ್ಷಸರಿಗೆ ಕೊಟ್ಟನು. ಗೋಪಿಯರಿಗೆ ಅವನ ಸಹವಾಸದ ಭಾಗ್ಯವು ದೊರೆಯಿತು. ಕೃಷ್ಣನ ಸಹವಾಸವನ್ನು ಸವಿಯಲು ಗೋಪಿಯರಿಗೆ ಅವರ ಪ್ರತ್ಯೇಕ ವ್ಯಕ್ತಿತ್ವಗಳನ್ನು ಉಳಿದಿದ್ದವು. ಆದರೆ ಕಂಸನು ನಿರಾಕಾರ ಬ್ರಹ್ಮಜ್ಯೋತಿಯಲ್ಲಿ ಸೇರಿ ಹೋದನು. ಎಂದರೆ ರಾಕ್ಷಸರು ಮತ್ತು ಗೋಪಿಯರು ಇಬ್ಬರಿಗೂ ಮುಕ್ತಿಯು ದೊರೆಯಿತು. ಆದರೆ ರಾಕ್ಷಸರು ಶತ್ರುಗಳಾಗಿ ಗೋಪಿಯರು ಸ್ನೇಹಿತರಾದ್ದರಿಂದ ರಾಕ್ಷಸರಿಗೆ ಸಾವು ಬಂದಿತ್ತು, ಗೋಪಿಯರಿಗೆ ರಕ್ಷಣೆ ದೊರೆಯಿತು. ಕೃಷ್ಣನ ಅವತಾರದ 3ನೆಯ ಉತ್ಕೃಷ್ಟತೆ ಇದು, ಪ್ರಭುವು ಸಿರಿದೇವಿಗಿಂತ ಗೋಪಿಯರಲ್ಲಿಯೇ ಪಕ್ಷಪಾತವನ್ನು ಮಾಡಿದರು. ಬ್ರಹ್ಮ ಇಂದ್ರ ಮತ್ತು ಚಂದ್ರರಂತಹ ದೇವತೆಗಳು ಪೂಜಿಸಿರುವ ಸಿರಿದೇವಿಯು ಪ್ರಭುವಿನ ಸೇವೆಯಲ್ಲಿಯೇ ನಿರತಳಾಗಿದ್ದಳು. ಸಿರಿದೇವಿಯಾದ ಲಕ್ಷ್ಮಿಯು ಗೋಪಿಯರ ಸಮಕ್ಕೆ ಬರಬೇಕೆಂದು ತನ್ನಿಂದಾದಷ್ಟು ಪ್ರಯತ್ನಿಸಿದಳು, ಆದರೆ ಸಾಧ್ಯವಾಗಲಿಲ್ಲ. ಆದರೂ ಬ್ರಹ್ಮನಂತ ದೇವತೆಗಳು ಪೂಜಿಸಿದರು. ಒಂದೇ ಸ್ಥಳದಲ್ಲಿ ನಿಲ್ಲದ ಲಕ್ಷ್ಮಿಯು ಕೃಷ್ಣನಿಗೆ ನಿಷ್ಠಳಾಗಿದ್ದಳು. ಕೃಷ್ಣನ ಅವತಾರದ 4ನೆಯ ಉತ್ಕೃಷ್ಟತೆಯು ಅವನ ಹೆಸರಿನ ಮಹಿಮೆಗೆ ಸಂಬಂಧಿಸಿದ್ದು. ವಿಷ್ಣುವಿನ ಹೆಸರನ್ನು 1000 ಬಾರಿ ಸಂಕೀರ್ತನೆ ಮಾಡಿದರೆ ರಾಮನ ಹೆಸರನ್ನು 3 ಬಾರಿ ಜಪಿಸಿದಷ್ಟು ಪುಣ್ಯ ಬರುತ್ತದೆ ಎಂದು ವೈದಿಕ ಸಾಹಿತ್ಯದಲ್ಲಿ ಹೇಳಿದೆ. ಕೃಷ್ಣನ ಹೆಸರನ್ನು ಒಮ್ಮೆ ಹೇಳಿದರೆ ಅಷ್ಟೇ ಫಲವು ಬರುತ್ತದೆ ಎಂದಿದೆ. ವಿಷ್ಣು ಮತ್ತು ರಾಮ ಎನ್ನುವ ಹೆಸರುಗಳು ಸೇರಿದಂತೆ ದೇವೋತ್ತಮ ಪರಮ ಪುರುಷ ನಿಂಗಿರುವ ಹೆಸರುಗಳಲ್ಲಿ ಕೃಷ್ಣನ ಪವಿತ್ರ ನಾಮವೇ ಅತ್ಯಂತ ಶಕ್ತಿಶಾಲಿಯಾದುದು. ಆದುದರಿಂದ ವೈದಿಕ ಸಾಹಿತ್ಯವು ಕೃಷ್ಣನ ಪಾವನ ನಾಮ ಸಂಕೀರ್ತನೆಗೆ ಒತ್ತು ಕೊಡುತ್ತದೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣನ ಪಾವನ ನಾಮದ ಈ ಸಂಕೀರ್ತನೆಯನ್ನು ಈ ಯುಗದಲ್ಲಿ ಪ್ರಾರಂಭಿಸಿ ಚೈತನ್ಯ ಮಹಾಪ್ರಭುಗಳು ಮುಕ್ತಿ ಸಾಧನೆಯನ್ನು ಸುಲಭ ಮಾಡಿದರು. ಎಂದರೆ ಎಲ್ಲ ಅವತಾರಗಳು ದೇವೋತ್ತಮ ಪರಮ ಪುರುಷನೇ, ಆದರೂ ಕೃಷ್ಣನು ಉಳಿದುವುಗಳಿಗಿಂತ ಶ್ರೇಷ್ಠನು. ಕೃಷ್ಣನ ಅವತಾರದ ಐದನೆಯ ಉತ್ಕೃಷ್ಟತೆ ಎಂದರೆ ಇದು, ಅವನಿಗೆ ಶರಣಾಗತನಾದರೆ ಮನುಷ್ಯನು ಎಲ್ಲ ಧಾರ್ಮಿಕ ವಿಧಿಗಳನ್ನು ಆಚರಿಸಿದಂತೆ ಎಂದು ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳಿ ಅತ್ಯಂತ ಶ್ರೇಷ್ಠವಾದ ಧಾರ್ಮಿಕ ತತ್ವವನ್ನು ಸ್ಥಾಪಿಸಿದನು. ವೈದಿಕ ಸಾಹಿತ್ಯದಲ್ಲಿ 20 ವಿವಿಧ ಧಾರ್ಮಿಕ ತತ್ವಗಳನ್ನು ಹೇಳಿದೆ. ಪ್ರತಿಯೊಂದನ್ನು ಬೇರೆ ಬೇರೆ ಶಾಸ್ತ್ರಗಳಲ್ಲಿ ವರ್ಣಿಸಿದೆ. ಆದರೆ ಈ ಯುಗದ ಪತನ ಹೊಂದಿದ ಆತ್ಮಗಳಲ್ಲಿ ಕೃಷ್ಣನಿಗೆ ಎಷ್ಟು ಕರುಣೆ ಎಂದರೆ ಸ್ವತಃ ತಾನೇ ಕಾಣಿಸಿಕೊಂಡು ಎಲ್ಲರೂ ಎಲ್ಲ ಬಗೆಯ ಧಾರ್ಮಿಕ ತತ್ವಗಳನ್ನು ಬಿಟ್ಟು ತನಗೆ ಶರಣಾಗುವಂತೆ ಮಾಡಿದನು. ಕಲಿಯುಗದಲ್ಲಿ ಧರ್ಮದ ಮುಕ್ಕಾಲು ಪಾಲು ಲೋಪವಾಗಿರುತ್ತದೆ ಎಂದು ಹೇಳುತ್ತಾರೆ. ಈ ಯುಗದಲ್ಲಿ ಕಾಲು ಪಾಲು ಧಾರ್ಮಿಕ ತತ್ವಗಳನ್ನು ಅನುಸರಿಸುತ್ತಾರೆಯೋ ಇಲ್ಲವೋ, ಆದರೆ ಕೃಷ್ಣನ ಕೃಪೆಯಿಂದ ಕಲಿಯುಗದ ಈ ಶೂನ್ಯವು ತುಂಬಿರುವುದು ಮಾತ್ರವಲ್ಲ, ಧಾರ್ಮಿಕ ಪ್ರಕ್ರಿಯೆಯು ಎಷ್ಟು ಸುಲಭವಾಗಿದೆ ಎಂದರೆ ಅವನ ಪವಿತ್ರ ನಾಮಗಳಾದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇವುಗಳನ್ನು ಜಪಿಸಿ ಕೃಷ್ಣನಿಗೆ ಭಕ್ತಿಪೂರ್ವಕ ದಿವ್ಯ ಸೇವೆಯನ್ನು ಸಲ್ಲಿಸಿದ ಮಾತ್ರದಿಂದಲೇ ಧರ್ಮದ ಅತಿ ಶ್ರೇಷ್ಠ ಫಲವನ್ನು, ಎಂದರೆ ಆಧ್ಯಾತ್ಮಿಕ ಜಗತ್ತಿನ ಅತ್ಯುನ್ನತ ಲೋಕವಾದ ಗೋಲೋಕ ವೃಂದಾವನವನ್ನು ಪ್ರವೇಶಿಸುವ ಫಲವನ್ನು ಸಾಧಿಸಬಹುದು. ಇದರಿಂದ ಕೃಷ್ಣನ ಆಗಮನದ ಪ್ರಯೋಜನವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ತಾನು ಕಾಣಿಸಿಕೊಂಡು ಪ್ರಪಂಚದ ಜನರಿಗೆ ನೆಮ್ಮದಿಯನ್ನು ಅನುಗ್ರಹಿಸುವುದು ಆಶ್ಚರ್ಯವೇನೂ ಅಲ್ಲ ಎಂದು ಅರ್ಥ ಮಾಡಿಕೊಳ್ಳಬಹುದು. ಕೃಷ್ಣನನ್ನು ಈ ರೀತಿ ಸ್ತುತಿಸಿ ಶುಕ ಮುನಿಗಳು ಕೃಷ್ಣನ ಮಹೋನ್ನತ ಸ್ಥಾನದ ವರ್ಣನೆಯನ್ನು ಮುಕ್ತಾಯ ಮಾಡಿದರು. ಪ್ರಭು ಕೃಷ್ಣ, ನಿನಗೆ ಜಯವಾಗಲಿ. ನೀನು ಪರಮಾತ್ಮನಾಗಿ ಎಲ್ಲರ ಹೃದಯಗಳಲ್ಲಿದ್ದೀಯೇ, ಆದುದರಿಂದ ನಿನಗೆ ಜನನಿವಾಸ ಎಂದು ಹೆಸರು. ಭಗವದ್ಗೀತೆಯಲ್ಲಿ ಹೇಳಿದಂತೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶಾರ್ಜುನ ತಿಷ್ಠತಿ. ತನ್ನ ಪರಮಾತ್ಮ ಸ್ವರೂಪದಲ್ಲಿ ಪರಮಪ್ರಭುವು ಪ್ರತಿಯೊಬ್ಬರ ಹೃದಯದಲ್ಲಿಯೂ ಇದ್ದಾನೆ. ಹೀಗೆಂದರೆ ದೇವೋತ್ತಮ ಪರಮ ಪುರುಷನಾಗಿ ಕೃಷ್ಣನಿಗೆ ಪ್ರತ್ಯೇಕ ಅಸ್ತಿತ್ವವಿಲ್ಲ ಎಂದು ಅರ್ಥವಲ್ಲ. ಪರಬ್ರಹ್ಮನ ಸರ್ವವ್ಯಾಪಿತ್ವವನ್ನು ಮಾಯಾವಾದಿ ತತ್ವಜ್ಞಾನಿಗಳು ಒಪ್ಪುತ್ತಾರೆ. ಆದರೆ ಪರಬ್ರಹ್ಮನು ಕಾಣಿಸಿಕೊಂಡಾಗ ಅವನು ಭೌತಿಕ ಪ್ರಕೃತಿಯ ನಿಯಂತ್ರಣದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಎಂದು ಭಾವಿಸುತ್ತಾರೆ. ಕೃಷ್ಣನ ದೇವಕಿಯ ಮಗನಾಗಿ ಹುಟ್ಟಿದ್ದುದರಿಂದ ಅವನು ಈ ಭೌತಿಕ ಜಗತ್ತಿನಲ್ಲಿ ಹುಟ್ಟಿದ ಸಾಮಾನ್ಯ ಜೀವಿ ಎಂದು ಭಾವಿಸುತ್ತಾರೆ. ಆದ್ದರಿಂದ ದೇವಕಿ ಜನ್ಮವಾದ ಎಂದರೆ ಕೃಷ್ಣನು ದೇವಕಿಯ ಮಗನೆಂದು ಖ್ಯಾತನಾಗಿದ್ದರೂ ಅವನು ಪರಮಾತ್ಮ ಅಥವಾ ಸರ್ವವ್ಯಾಪಿಯಾದ ದೇವೋತ್ತಮ ಪರಮಪುರುಷ ಎಂದು ಶುಕಮುನಿಗಳು ಎಚ್ಚರಿಕೆ ಕೊಡುತ್ತಾರೆ. ಆದರೆ ದೇವಕಿ ಜನ್ಮವಾದ ಎನ್ನುವ ಮಾತನ್ನು ಭಕ್ತರು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತಾರೆ. ಕೃಷ್ಣನು ವಾಸ್ತವವಾಗಿ ತಾಯಿ ಯಶೋದೆಯ ಮಗ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಕೃಷ್ಣನು ಮೊದಲ ದೇವಕಿಯ ಮಗನಾಗಿ ಕಾಣಿಸಿಕೊಂಡರೂ ಕೂಡಲೇ ತಾಯಿ ಯಶೋದೆಯ ಬಳಿ ಹೊರಟು ಹೋದ. ತಾಯಿ ಯಶೋದೆ ಮತ್ತು ನಂದ ಮಹಾರಾಜರು ಅವನ ಬಾಲಲೀಲೆಗಳನ್ನು ಆನಂದದಿಂದ ಸವಿದರು. ಕುರುಕ್ಷೇತ್ರದಲ್ಲಿ ನಂದ ಮಹಾರಾಜನನ್ನು ತಾಯಿ ಯಶೋದೆಯನ್ನು ಕಂಡಾಗ ವಸುದೇವನೇ ಇದನ್ನು ಒಪ್ಪಿಕೊಂಡನು. ಕೃಷ್ಣ ಮತ್ತು ಬಲರಾಮರು ವಾಸ್ತವವಾಗಿ ತಾಯಿ ಯಶೋದೆ ಮತ್ತು ನಂದ ಮಹಾರಾಜನ ಮಕ್ಕಳು ಎಂದು ಒಪ್ಪಿಕೊಂಡರು. ದೇವಕಿ ಮತ್ತು ವಸುದೇವರು ಅಧಿಕೃತವಾಗಿ ಅವರ ತಂದೆ ತಾಯಿಯರಾದರು. ಅದರ ನಿಜವಾದ ತಂದೆ ತಾಯಿಯರು ನಂದಾ ಮತ್ತು ಯಶೋದೆಯರು. ಆದುದರಿಂದ ಶುಕಮುನಿಗಳು ಕೃಷ್ಣನನ್ನು ದೇವಕಿ ಜನ್ಮವಾದ ಎಂದು ಸಂಬೋಧಿಸಿದರು. ಇದರ ನಂತರ ಶುಕಮುನಿಗಳು ಪ್ರಭುವನ್ನು ಯದುವರ ಪರಿಷತ್ ಎಂದರೆ ಯದುವಂಶದ ಸಭೆಯ ಗೌರವಿಸಿದವನು ಮತ್ತು ವಿವಿಧ ರಾಕ್ಷಸರನ್ನು ಕೊಂದವನು ಎಂದು ಪ್ರಶಂಸಿಸುತ್ತಾರೆ. ದೇವೋತ್ತಮ ಪರಮಪುರುಷನಾದ ಕೃಷ್ಣನು ತನ್ನ ವಿವಿಧ ಭೌತಿಕ ಶಕ್ತಿಗಳನ್ನು ಬಳಸಿ ಎಲ್ಲ ರಾಕ್ಷಸರನ್ನು ಕೊಲ್ಲಬಹುದಾಗಿತ್ತು. ಆದರೆ ಅವರಿಗೆ ಮುಕ್ತಿಯನ್ನು ಕೊಡುವ ಸಲುವಾಗಿ ತಾನೇ ಅವರನ್ನು ಕೊಲ್ಲಲು ಬಯಸಿದನು. ರಾಕ್ಷಸರನ್ನು ಕೊಲ್ಲಲು ಕೃಷ್ಣನೇ ಈ ಭೌತಿಕ ಜಗತ್ತಿಗೆ ಬರುವ ಅಗತ್ಯವಿರಲಿಲ್ಲ. ಅವನು ಪ್ರಯತ್ನಿಸದೆ ಸಂಕಲ್ಪ ಮಾತ್ರದಿಂದಲೇ ಸಹಸ್ರಾರು ರಾಕ್ಷಸರನ್ನು ಕೊಲ್ಲಬಹುದಾಗಿತ್ತು. ತನ್ನ ಪರಿಶುದ್ಧ ಭಕ್ತರಿಗಾಗಿ ತಾಯಿ ಯಶೋದೆ ಮತ್ತು ನಂದ ಮಹಾರಾಜರೊಂದಿಗೆ ಮಗುವಾಗಿ ಆಟವಾಡುವುದಕ್ಕಾಗಿ ಮತ್ತು ದ್ವಾರಕ ನಿವಾಸಿಗಳಿಗೆ ಸಂತೋಷವನ್ನು ಕೊಡುವುದಕ್ಕಾಗಿ ಇವನು ಇಳಿದು ಬಂದನು. ರಾಕ್ಷಸರನ್ನು ಕೊಂದ ಭಕ್ತರನ್ನು ರಕ್ಷಿಸಿ ಕೃಷ್ಣನು ದೈವ ಪ್ರೇಮ ಎನ್ನುವ ನಿಜವಾದ ಧಾರ್ಮಿಕ ತತ್ವವನ್ನು ಸ್ಥಾಪಿಸಿದನು. ದೈವ ಪ್ರೇಮದ ಧಾರ್ಮಿಕ ತತ್ವಗಳನ್ನು ಅನುಸರಿಸಿ ಸ್ಥಿರ ಚರ ಎನ್ನುವ ಜೀವಿಗಳು ಎಲ್ಲ ಭೌತಿಕ ಕಶ್ಮಲದಿಂದ ಮುಕ್ತರಾದರು ಮತ್ತು ಆಧ್ಯಾತ್ಮಿಕ ಜಗತ್ತಿಗೆ ಹೋದರು. ಸ್ಥಿರ ಎಂದರೆ ಚಲಿಸಲಾಗದ ಗಿಡಮರಗಳು, ಚರ ಎಂದರೆ ಚಲಿಸುವ ಪ್ರಾಣಿಗಳು, ಮುಖ್ಯವಾಗಿ ಹಸುಗಳು. ಕೃಷ್ಣನು ಈ ಜಗತ್ತಿನಲ್ಲಿದ್ದಾಗ ವೃಂದಾವನದಲ್ಲಿಯೂ ದ್ವಾರಕೆಯಲ್ಲಿಯೂ ಅವನನ್ನು ಕಂಡು ಸೇವಿಸಿದ ಎಲ್ಲ ಮರಗಳಿಗೂ, ಎಲ್ಲ ವಾನರರಿಗೂ ಮತ್ತು ಇತರ ಗಿಡಗಳಿಗೂ ಪ್ರಾಣಿಗಳಿಗೂ ಮುಕ್ತಿಯನ್ನು ಅನುಗ್ರಹಿಸಿದನು. ಗೋಪಿಯರಿಗೆ ಮತ್ತು ದ್ವಾರಕೆಯ ರಾಣಿಯರಿಗೆ ಸಂತೋಷವನ್ನು ಕೊಟ್ಟದ್ದಕ್ಕಾಗಿ ಕೃಷ್ಣನನ್ನು ವಿಶೇಷವಾಗಿ ಸ್ತುತಿಸುತ್ತಾರೆ. ಶುಕಮುನಿಗಳು ಕೃಷ್ಣನ ಮನಮೋಹಕ ಮುಗುಳ್ನಗೆಯನ್ನು ಸ್ತುತಿಸುತ್ತಾರೆ. ಈ ಮುಗುಳ್ನಗೆಯಿಂದ ಅವನು ವೃಂದಾವನದ ಗೋಪಿಯರನ್ನು ಮಾತ್ರವಲ್ಲದೆ ದ್ವಾರಕೆಯಲ್ಲಿ ರಾಣಿಯರನ್ನು ಸಂಮೋಹನಗೊಳಿಸಿದನು. ಈ ಸಂದರ್ಭದಲ್ಲಿ ವಾಸ್ತವವಾಗಿ ಬಳಸಿರುವ ಮಾತು ವರ್ಧಯನ್ ಕಾಮದೇವಂ ಎಂಬುದು. ವೃಂದಾವನದಲ್ಲಿ ಹಲವು ಮಂದಿ ಗೋಪಿಯರ ಪ್ರಣಯ ಗೆಳೆಯನಾಗಿ ಮತ್ತು ದ್ವಾರಕೆಯಲ್ಲಿ ಬಹುಸಂಖ್ಯೆಯ ರಾಣಿಯರ ಪತಿಯಾಗಿ ತನ್ನೊಡನೆ ಸುಖಿಸಬೇಕೆಂಬ ಅವರ ಕಾಮ ಬಯಕೆಯನ್ನು ಹೆಚ್ಚು ಮಾಡಿದನು. ದೇವ ಸಾಕ್ಷಾತ್ಕಾರ ಅಥವಾ ಆತ್ಮ ಸಾಕ್ಷಾತ್ಕಾರಕ್ಕೆ ಮನುಷ್ಯನು ಸಹಸ್ರ ಸಹಸ್ರ ವರ್ಷಗಳ ಕಾಲ ವೈರಾಗ್ಯವನ್ನು ತಪಸ್ಸನ್ನು ಆಚರಿಸಬೇಕು. ಅನಂತರ ದೇವರನ್ನು ಸಾಕ್ಷಾತ್ಕಾರಿಸಿಕೊಳ್ಳುವುದು ಅವನಿಗೆ ಸಾಧ್ಯವಾಗಬಹುದು. ಆದರೆ ಗೋಪಿಯರು ಮತ್ತು ದ್ವಾರಕೆಯ ರಾಣಿಯರು ಅವನಲ್ಲಿ ತಮ್ಮ ಪ್ರಿಯನಾಗಿ ಅಥವಾ ಪತಿಯಾಗಿ ಕಾಮವನ್ನು ಹೆಚ್ಚಿಸಿಕೊಂಡು ಮಾತ್ರದಿಂದಲೇ ಅತ್ಯುನ್ನತ ಮುಕ್ತಿಯನ್ನು ಪಡೆದರು. ಗೋಪಿಯರು ಮತ್ತು ರಾಣಿಯರೊಡನೆ ಕೃಷ್ಣನು ನಡೆದುಕೊಂಡ ರೀತಿಯು ಆತ್ಮ ಸಾಕ್ಷಾತ್ಕಾರದ ಇತಿಹಾಸದಲ್ಲಿಯೇ ಅನನ್ಯವಾದದ್ದು. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮನುಷ್ಯನು ಕಾಡಿಗೋ ಬೆಟ್ಟಕ್ಕೋ ಹೋಗಿ ಕಠಿಣವಾದ ವೈರಾಗ್ಯ ಮತ್ತು ತಪಸ್ಸುಗಳನ್ನು ಆಚರಿಸಬೇಕು ಎಂದು ಸಾಮಾನ್ಯವಾಗಿ ಜನರು ಭಾವಿಸುತ್ತಾರೆ. ಆದರೆ ದಾಂಪತ್ಯ ಪ್ರೇಮದಲ್ಲಿ ಕೃಷ್ಣನಲ್ಲಿ ಮೋಹಗೊಂಡು ಜಗತ್ತು ಇಂದ್ರಿಯಗತ ಎಂದು ಭಾವಿಸುವ ಸುಖ ಮತ್ತು ಶ್ರೀಮಂತಿಕೆಗಳ ಬದುಕನ್ನು ಅವನ ಸಹವಾಸದಲ್ಲಿ ಸವಿದ ಮಾತ್ರಕ್ಕೆ ಗೋಪಿಯರು ಮತ್ತು ರಾಣಿಯರು ಅತ್ಯುನ್ನತ ಮೋಕ್ಷವನ್ನು ಸಾಧಿಸಿದರು. ಮಹರ್ಷಿಗಳು ಮತ್ತು ಸಂತರು ಸಹ ಇದನ್ನು ಸಾಧಿಸಲಾರರು. ಇದೇ ರೀತಿಯಲ್ಲಿ ಕಂಸ, ದಂತವಕ್ರ, ಶಿಶುಪಾಲ ಮೊದಲಾದ ರಾಕ್ಷಸರು ಸಹ ಆಧ್ಯಾತ್ಮಿಕ ಜಗತ್ತನ್ನು ಪ್ರವೇಶಿಸುವ ಅತ್ಯುನ್ನತ ಅನುಗ್ರಹವನ್ನು ಪಡೆದರು. ಶ್ರೀಮದ್ ಭಾಗವತದ ಪ್ರಾರಂಭದಲ್ಲಿ ಶೀಲ ವೇದವ್ಯಾಸರು ಪರಮಸತ್ಯನಾದ ವಾಸುದೇವ ಕೃಷ್ಣನಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾರೆ. ಅನಂತರ ಅವರು ತಮ್ಮ ಮಗ ಶುಕಮುನಿಗೆ ಶ್ರೀಮದ್ ಭಾಗವತವನ್ನು ಉಪದೇಶಿಸಲು ಹೇಳಿಕೊಟ್ಟರು. ಈ ಸಂದರ್ಭದಲ್ಲಿಯೇ ಶುಕಮುನಿಗಳು ಪ್ರಭುವನ್ನು ಜಯತಿ ಎಂದು ಹೊಗಳುವುದು. ಶೀಲ ವೇದವ್ಯಾಸರ ಶುಕಮುನಿಗಳ ಮತ್ತು ಗುರುಪರಂಪರೆಯ ಆಚಾರ್ಯರುಗಳು ಹೆಜ್ಜೆಯನ್ನು ಅನುಸರಿಸಿ ಪ್ರಪಂಚದ ಜನರೆಲ್ಲ ಕೃಷ್ಣನ ಮಹಿಮೆಯನ್ನು ಹಾಡಬೇಕು ಮತ್ತು ತಮಗೆ ಮಂಗಳವಾಗುವುದಕ್ಕಾಗಿಯೇ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು. ಈ ವಿಧಾನವು ಬಹು ಸುಲಭ ಮತ್ತು ನೆರವಾಗುವಂತಹದು. ಜನರು ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ ಎನ್ನುವ ಮಹಾಮಂತ್ರದ ಸಂಕೀರ್ತನೆ ಮಾಡಿದರೆ ಸಾಕು. ಆದುದರಿಂದ ಮನುಷ್ಯನು ಪ್ರಾಪಂಚಿಕ ಜೀವನದ ಏಳು ಬೀಳುಗಳಿಗೆ ಲಕ್ಷ್ಯ ಮಾಡಬಾರದು ಎಂದು ಚೈತನ್ಯ ಮಹಾಪ್ರಭುಗಳು ಸಲಹೆ ಮಾಡಿದ್ದಾರೆ. ಬದುಕಿನಲ್ಲಿ ಏಳು ಬೀಳುಗಳು ಬಂದು ಹೋಗಬಹುದು. ಭೌತಿಕ ಜೀವನವೇ ಅಲ್ಪಕಾಲದ್ದು. ಏಳು ಬೀಳುಗಳು ಬಂದಾಗ ಮನುಷ್ಯನು ಮರದಂತೆ ಸಹನೆಯಿಂದಿರಬೇಕು, ಹುಲ್ಲುಕಡ್ಡಿಯಂತೆ ನಂಬ್ರನಾಗಿರಬೇಕು. ಆದರೆ ಹರೇ ಕೃಷ್ಣ 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 ಹರೇ ಹರೇ ಎಂದು ಸಂಕೀರ್ತನೆ ಮಾಡುತ್ತಾ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿರಬೇಕು. ದೇವೋತ್ತಮ ಪರಮ ಪುರುಷನಾದ ಮತ್ತು ಸರ್ವಜೀವಿಗಳ ಪರಮಾತೃನಾದ ಕೃಷ್ಣನು ತನ್ನ ಅವ್ಯಾಜ ಕರುಣೆಯಿಂದ ತರಗಿಳಿದು ಬಂದು ಬೇರೆ ಬೇರೆ ಅವತಾರಗಳಲ್ಲಿ ಬೇರೆ ಬೇರೆ ದಿವ್ಯ ಲೀಲೆಗಳನ್ನು ಮರೆಯುತ್ತಾನೆ. ಕೃಷ್ಣನ ಬೇರೆ ಬೇರೆ ಅವತಾರಗಳ ಮನಮೋಹಕ ಲೀಲೆಗಳನ್ನು ಕೇಳುವುದು ಬದ್ಧ ಜೀವಿಗೆ ಮುಕ್ತಿಯನ್ನು ಪಡೆಯಲು ಒಂದು ಅವಕಾಶ. ಸ್ವತಃ ಕೃಷ್ಣನೇ ಸರ್ವಮೋಹಕನಾದುದರಿಂದ ಅವನ ಅತ್ಯಾಕರ್ಷಕ ಲೀಲೆಗಳಲ್ಲಿ ಇನ್ನೂ ಆಕರ್ಷಕವಾಗುತ್ತದೆ. ಶುಕಮುನಿಗಳ ಹೆಜ್ಜೆಯನ್ನು ಅನುಸರಿಸಿ ಈ ಯುಗದ ಬದ್ಧಾತ್ಮಗಳು ಓದಲು ಮತ್ತು ಓದಿಸಿ ಕೇಳಲು ನಾವು ಕೃಷ್ಣ ಎನ್ನುವ ಈ ಪುಸ್ತಕವನ್ನು ಅವರ ಮುಂದಿಡಲು ಪ್ರಯತ್ನಿಸುತ್ತೇವೆ. ಕೃಷ್ಣನ ಲೀಲೆಗಳನ್ನು ಕೇಳಿದವನು ನಿಸ್ಸಂದೇಹವಾಗಿಯೂ ಮುಕ್ತಿಯನ್ನು ಪಡೆಯುತ್ತಾನೆ ಮತ್ತು ಭಗವದ್ಧಾಮಕ್ಕೆ ಹಿಂದಿರುಗುತ್ತಾನೆ. ನಾವು ಪ್ರಭುವಿನ ದಿವ್ಯ ಲೀಲೆಗಳ ಮತ್ತು ಕಾರ್ಯಗಳ ವಿಷಯಗಳನ್ನು ಕೇಳುತ್ತಾ ಭೌತಿಕ ಕಶ್ಮಲದ ಸೋಂಕಿನ ಗಂಟುಗಳನ್ನು ಕತ್ತರಿಸುತ್ತಾ ಹೋಗುತ್ತೇವೆ ಎಂದು ಶುಕಮುನಿಗಳು ಹೇಳಿದ್ದಾರೆ. ಆದುದರಿಂದ ಮನುಷ್ಯನು ಯಾವ ಚಿಂತೆಯಲ್ಲಿಯೇ ಇರಲಿ, ಭಗವಂತನ ದಿವ್ಯ ರಾಜ್ಯದಲ್ಲಿ ನಿತ್ಯಾನಂದದಲ್ಲಿ ಕೃಷ್ಣನೊಡನೆ ಇರಬೇಕೆಂದು ಬಯಸುವವನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಮಹಾಮಂತ್ರವನ್ನು ಜಪಿಸಬೇಕು ಮತ್ತು ಕೃಷ್ಣನ ಲೀಲೆಗಳ ವಿಷಯಗಳನ್ನು ಕೇಳಬೇಕು. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ದಿವ್ಯ ಲೀಲೆಗಳಲ್ಲಿ ಎಷ್ಟು ಶಕ್ತಿ ಇದೆ ಎಂದರೆ, ಕೃಷ್ಣ ಎನ್ನುವ ಈ ಪುಸ್ತಕವನ್ನು ಓದಿಸಿ ಕೇಳಿ ಓದಿ ನೆನಪಿಟ್ಟುಕೊಂಡ ಮಾತ್ರದಿಂದಲೇ ಮನುಷ್ಯನು ಆಧ್ಯಾತ್ಮಿಕ ಜಗತ್ತನ್ನು ಪ್ರವೇಶಿಸಬಹುದು. ಸಾಮಾನ್ಯವಾಗಿ ಇದನ್ನು ಸಾಧಿಸುವುದು ಬಹು ಕಷ್ಟ. ಕೃಷ್ಣನ ದಿವ್ಯ ಲೀಲೆಗಳ ನಿರೂಪಣೆಯು ಎಷ್ಟು ಆಕರ್ಷಕವಾಗಿದೆ ಎಂದರೆ, ಅದನ್ನು ಮತ್ತೆ ಮತ್ತೆ ಅಧ್ಯಯನ ಮಾಡಲು ತಾನಾಗಿಯೇ ಪ್ರಚೋದಿಸುತ್ತದೆ. ಪ್ರಭುವಿನ ಲೀಲೆಗಳನ್ನು ಅಧ್ಯಯನ ಮಾಡಿದಷ್ಟು ನಾವು ಅವನಿಂದ ಆಕರ್ಷಿತರಾಗುತ್ತೇವೆ. ಕೃಷ್ಣನಲ್ಲಿ ಪ್ರೀತಿಯೇ ಪ್ರಭುವಿನ ನಿವಾಸದ ಗೋಲೋಕ ವೃಂದಾವನಕ್ಕೆ ಹೋಗಲು ಮನುಷ್ಯನ ಅರ್ಹತೆಯನ್ನು ಕೊಡುತ್ತದೆ. ಹಿಂದಿನ ಅಧ್ಯಾಯದಲ್ಲಿ ನಾವು ತಿಳಿದುಕೊಂಡಂತೆ ಭೌತಿಕ ಪ್ರಪಂಚವನ್ನು ದಾಟುವುದೆಂದರೆ ಭೌತಿಕ ಪ್ರಕೃತಿಯ ಕಠಿಣ ನಿಯಮಗಳನ್ನು ದಾಟಿದಂತೆ. ಭೌತಿಕ ಪ್ರಕೃತಿಯ ಕಠಿಣ ನಿಯಮಗಳು ಆಧ್ಯಾತ್ಮಿಕ ಪ್ರಕೃತಿಯಿಂದ ಆಕರ್ಷಿತವಾದವನ ಮುನ್ನಡೆಯನ್ನು ತಡೆಯಲಾರವು. ಇದನ್ನು ಭಗವದ್ಗೀತೆಯಲ್ಲಿ ಪ್ರಭುವೇ ದೃಢಪಡಿಸಿದ್ದಾನೆ. ಭೌತಿಕ ಪ್ರಕೃತಿಯ ನಿಯಮಗಳನ್ನು ದಾಟುವುದು ಕಷ್ಟವಾದರೂ ಪ್ರಭುವಿಗೆ ಶರಣಾದವನು ಸುಲಭವಾಗಿ ಅಜ್ಞಾನವನ್ನು ದಾಟಬಲ್ಲ. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭೌತಿಕ ಪ್ರಕೃತಿಯ ಪ್ರಭಾವವಿಲ್ಲ. ಶ್ರೀಮದ್ ಭಾಗವತದ ಎರಡನೆಯ ಸ್ಕಂದದಲ್ಲಿ ನಾವು ತಿಳಿದುಕೊಳ್ಳುವಂತೆ ದೇವತೆಗಳ ಆಡಳಿತ ಶಕ್ತಿ ಮತ್ತು ಭೌತಿಕ ಪ್ರಕೃತಿಯ ಪ್ರಭಾವವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇಲ್ಲದಿರುವುದು ಎದ್ದು ಕಾಣುತ್ತದೆ. ಆದುದರಿಂದ ಪ್ರತಿಯೊಂದು ಬದ್ಧಾತ್ವವು ಪ್ರಭುವಿನ ದಿವ್ಯ ಲೀಲೆಗಳನ್ನು ಕೇಳುವುದರಲ್ಲಿ ಮತ್ತು ಸಂಕೀರ್ತನೆ ಮಾಡುವುದರಲ್ಲಿ ತೊಡಗಬೇಕೆಂದು ಎರಡನೆಯ ಸ್ಕಂದದ ಪ್ರಾರಂಭದಲ್ಲಿ ಶುಕಮುನಿಗಳು ಪರೀಕ್ಷಿತ್ ಮಹಾರಾಜನಿಗೆ ಉಪದೇಶ ಮಾಡುತ್ತಾರೆ. ಭಗವದ್ಧಾಮಕ್ಕೆ ಹಿಂದಿರುಗಲು ಹಿಂದೆ ಅನೇಕ ಮಂದಿ ರಾಜರು ಮತ್ತು ಚಕ್ರವರ್ತಿಗಳು ಕಠಿಣವಾದ ವೈರಾಗ್ಯವನ್ನು ತಪಸ್ಸನ್ನು ಆಚರಿಸಲು ಕಾಡಿಗೆ ಹೋಗುತ್ತಿದ್ದರು ಎಂದು ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಹೇಳುತ್ತಾರೆ. ಆಧ್ಯಾತ್ಮಿಕವಾಗಿ ಮುನ್ನಡೆ ಸಾಧಿಸಿದವರು ತಮ್ಮ ಕುಟುಂಬವನ್ನು ತ್ಯಜಿಸಿ ವೃಂದಾವನದಲ್ಲಿ ಒಬ್ಬರೇ ವಾಸ ಮಾಡಿಕೊಂಡು ಪ್ರಭುವಿನ ಪಾವನ ಲೀಲೆಗಳನ್ನು ಕೇಳುವುದರಲ್ಲಿ ಮತ್ತು ಸಂಕೀರ್ತನೆ ಮಾಡುವುದರಲ್ಲಿ ಸಂಪೂರ್ಣವಾಗಿ ನಿರತರಾಗಲು ಬೃಂದಾವನಕ್ಕೆ ಹೋಗುವುದು ಭಾರತದಲ್ಲಿ ಈಗಲೂ ಪದ್ಧತಿಯಾಗಿದೆ. ಈ ಆಚರಣೆಯನ್ನು ಶ್ರೀಮದ್ ಭಾಗವತದಲ್ಲಿಯೂ ಸಲಹೆ ಮಾಡಿದೆ. ಬೃಂದಾವನದ ಆರು ಮಂದಿ ಗೋಸ್ವಾಮಿಗಳು ಇದನ್ನೇ ಅನುಸರಿಸಿದರು. ಆದರೆ ಶುಕಮುನಿಗಳು ಸಲಹೆ ಮಾಡಿದ ವಿಧಾನವನ್ನು ಅನುಸರಿಸಲು ಬಯಸುವ ಕರ್ಮಿಗಳು ಮತ್ತು ಸೋಗಿನ ಭಕ್ತರಿಂದ ಬೃಂದಾವನದ ಪುಣ್ಯಕ್ಷೇತ್ರವು ತುಂಬಿ ಹೋಗಿದೆ. ಹಿಂದೆ ರಾಜರು ಮತ್ತು ಚಕ್ರವರ್ತಿಗಳು ಈ ಉದ್ದೇಶದಿಂದ ಕಾಡಿಗೆ ಹೋಗುತ್ತಿದ್ದರು ಎಂದು ಹೇಳಲಾಗಿದೆ. ಆದರೆ ಪರಿಪಕ್ವವಾಗುವ ಮೊದಲೇ ಬೃಂದಾವನದಲ್ಲಿ ಏಕಾಏಕಿಯಾಗಿ ವಾಸ ಮಾಡುವುದನ್ನು ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಗೋಸ್ವಾಮಿ ಮಹಾರಾಜರು ಒಪ್ಪುವುದಿಲ್ಲ. ಕಾಲವು ಪರಿಪಕ್ವವಾಗುವ ಮೊದಲೇ ಶುಕಮುನಿಗಳ ಉಪದೇಶದಂತೆ ವೃಂದಾವನಕ್ಕೆ ಹೋಗುವವನು ಅಲ್ಲಿಯೂ ಮಾಯೆಗೆ ಒಳಗಾಗುತ್ತಾನೆ. ವೃಂದಾವನದಲ್ಲಿ ಅಧಿಕೃತವಲ್ಲದ ಇಂತಹ ವಾಸವನ್ನು ತಡೆಗಟ್ಟಲು ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿಯು ಠಾಕೂರರು ಒಂದು ಸೊಗಸಾದ ಹಾಡನ್ನು ಹಾಡಿದ್ದಾರೆ. ಅದರ ಭಾವಾರ್ಥವು ಹೀಗಿದೆ: ಪ್ರಿಯ ಮನವೇ, ವೈಷ್ಣವನಾಗಿರುವೆನೆಂದು ಇಷ್ಟು ಹೆಮ್ಮೆ ಏಕೆ ಪಡುವೆ? ಏಕಾಂತದಲ್ಲಿ ನಿನ್ನ ಪೂಜೆ ಮತ್ತು ಪ್ರಭುವಿನ ಪಾವನ ನಾಮದ ಸಂಕೀರ್ತನೆ ಇವುಗಳಿಗೆ ಅಗ್ಗದ ಜನಪ್ರಿಯತೆಯ ಬಯಕೆಯೇ ಕಾರಣ. ಆದುದರಿಂದ ನಿನ್ನ ಪಾವನ ನಾಮ ಸಂಕೀರ್ತನೆಯು ಬರೀ ನಟನೆ. ಅಗ್ಗದ ಕೀರ್ತಿಯ ಇಂತಹ ಬಯಕೆಯನ್ನು ಹಂದಿಯ ಮಲಕ್ಕೆ ಹೋಲಿಸಬಹುದು. ಏಕೆಂದರೆ ಇಂತಹ ಜನಪ್ರಿಯತೆಯು ಮಾಯೆಯ ಪ್ರಭಾವದ ಇನ್ನೊಂದು ವಿಸ್ತೃತ ರೂಪ. ಮನುಷ್ಯನು ಅಗ್ಗದ ಜನಪ್ರಿಯತನಾಗಿ ವೃಂದಾವನಕ್ಕೆ ಹೋಗಬಹುದು. ಕೃಷ್ಣ ಪ್ರಜ್ಞೆಯಲ್ಲಿ ಮಗ್ನನಾಗುವ ಬದಲು ಅವನು ಸದಾ ಹೆಣ್ಣು ಹೊನ್ನುಗಳನ್ನು ಕುರಿತು ಧ್ಯಾನಿಸುತ್ತಿರುತ್ತಿರಬಹುದು. ಹೆಣ್ಣು ಹೊನ್ನುಗಳು ಅಲ್ಪಕಾಲದ ಸುಖವನ್ನು ಮಾತ್ರ ಕೊಡಬಲ್ಲವು. ತನಗೆ ಸೇರಿದ ಹೆಣ್ಣು ಹೊನ್ನುಗಳನ್ನು ಪ್ರಭುವಿನ ಸೇವೆಯಲ್ಲಿ ಬಳಸುವುದು ಉತ್ತಮ. ಏಕೆಂದರೆ ಬದ್ಧಾತ್ಮವು ಇಂದ್ರಿಯ ಸುಖವನ್ನು ಬಯಸಬಾರದು. ಇಂದ್ರಿಯಗಳ ಪ್ರಭು ಋಷಿಕೇಶನಾದ ಕೃಷ್ಣ. ಆದುದರಿಂದ ಇಂದ್ರಿಯಗಳು ಯಾವಾಗಲೂ ಅವನ ಸೇವೆಯಲ್ಲಿ ಪ್ರವೃತ್ತವಾಗಿರಬೇಕು. ಭೌತಿಕ ಪ್ರಕೀರ್ತಿಯ ವಿಷಯವಾಗಿ ಹೇಳುವುದಾದರೆ, ರಾವಣನಂತಹ ಅನೇಕ ರಾಕ್ಷಸರು ಭೌತಿಕ ಪ್ರಕೃತಿಯ ನಿಯಮಗಳ ವಿರುದ್ಧವಾಗಿ ನಡೆಯಲು ಪ್ರಯತ್ನಿಸಿದ್ದರು, ಆದರೆ ಅವರೆಲ್ಲ ಸೋತರು. ಆದುದರಿಂದ ಪ್ರಭುವಿನ ಸೇವೆಯನ್ನು ಮಾಡದೆ ಮನುಷ್ಯನು ಸುಳ್ಳು ಪ್ರತಿಷ್ಠೆಗಾಗಿ ತಾನು ವೈಷ್ಣವನೆಂದು ಹೇಳಿಕೊಳ್ಳಬಾರದು. ಇದು ರಾಕ್ಷಸರ ವಿಧಾನ. ಆದರೆ ಮನುಷ್ಯನು ಪ್ರಭುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾದರೆ ವೈಷ್ಣವ ಎನ್ನುವ ಕೀರ್ತಿಯು ಆತನಿಗೆ ತಂತಾನೇ ಬರುತ್ತದೆ. ಪ್ರಭುವಿನ ಮಹಿಮೆಯನ್ನು ಬೋಧಿಸುವುದರಲ್ಲಿ ನಿರತರಾಗಿರುವ ಭಕ್ತರನ್ನು ಕುರಿತು ಅಸೂಯೆ ಪಡೆಯಲು ಕಾರಣವೇ ಇಲ್ಲ. ಉಪದೇಶ ಮಾಡುವ ಅಗತ್ಯವಿಲ್ಲ. ವೃಂದಾವನದಲ್ಲಿ ಏಕಾಂತ ಸ್ಥಳದಲ್ಲಿದ್ದು ಪಾವನ ನಾಮದ ಸಂಕೀರ್ತನೆ ಮಾಡುವುದು ಉತ್ತಮ ಎಂದು ವೃಂದಾವನದಲ್ಲಿರುವ ಬಾಬಾಗಳೆನಿಸಿಕೊಂಡವರು ಸಲಹೆ ಮಾಡುವುದು ನಮ್ಮ ಅನುಭವಕ್ಕೆ ಬಂದಿದೆ. ಉಪದೇಶ ಕಾರ್ಯದಲ್ಲಿ ಅಥವಾ ದೇವೋತ್ತಮ ಪರಮ ಪುರುಷನ ಮಹಿಮೆಯನ್ನು ಹೊಗಳುವ ಕಾರ್ಯದಲ್ಲಿ ಮನುಷ್ಯನು ನಿರತನಾದರೆ ಉಪದೇಶಕ ಎನ್ನುವ ಸ್ಥಿತಿ ಸತ್ಕೀರ್ತಿಯು ಅವನಿಗೆ ತಾನಾಗಿಯೇ ಬರುತ್ತದೆ ಎನ್ನುವುದು ಈ ಬಾಬಾಜಿಗಳಿಗೆ ಗೊತ್ತಿಲ್ಲ. ಆದುದರಿಂದ ವೃಂದಾವನದಲ್ಲಿ ವ್ಯಭಿಚಾರ ಜೀವನವನ್ನು ನಡೆಸುವುದಕ್ಕಾಗಿ ಗೃಹಸ್ಥಾಶ್ರಮದ ಪ್ರಾಮಾಣಿಕ ಜೀವವನ್ನು ಅಕಾಲಿಕವಾಗಿ ಬಿಟ್ಟು ಬಿಡಬೇಕಾಗಿಲ್ಲ. ಮನೆಯನ್ನು ಬಿಟ್ಟು ಕೃಷ್ಣನನ್ನು ಹುಡುಕಿಕೊಂಡು ಕಾಡಿಗೆ ಹೋಗಬೇಕೆನ್ನುವ ಶುಕಮುನಿಗಳ ಸಲಹೆಯು ಮನಸ್ಸಿನ ಪರಿಪಕ್ವತೆ ಬಾರದಿರುವವರಿಗಲ್ಲ. ಪರಿಷಿತ್ ಮಹಾರಾಜನ ಮನಸ್ಸು ಪರಿಪಕ್ವವಾಗಿತ್ತು. ಅವನು ಗೃಹಸ್ಥಾಶ್ರಮದ ಜೀವನದಲ್ಲಿ ಅಥವಾ ಅವನ ಜೀವನದ ಪ್ರಾರಂಭದಿಂದ ಕೃಷ್ಣನ ಮೂರ್ತಿಯನ್ನು ಪೂಜಿಸುತ್ತಿದ್ದನು. ತನ್ನ ಬಾಲ್ಯದಲ್ಲಿ ಕೃಷ್ಣ ವಿಗ್ರಹವನ್ನು ಪೂಜೆ ಮಾಡುತ್ತಿದ್ದನು. ಗೃಹಸ್ಥನಾಗಿಯೂ ನಿರ್ಲಿಪ್ತನಾಗಿದ್ದನು. ಆದ್ದರಿಂದ ಅವನಿಗೆ ಸಾವಿನ ಸೂಚನೆ ಬರುತ್ತಲೇ ಗೃಹಸ್ಥಾಶ್ರಮದೊಡನೆ ಎಲ್ಲಾ ಸಂಬಂಧಗಳನ್ನು ಕಳಚಿಕೊಂಡು ಭಕ್ತರ ಜೊತೆಗೆ ಶ್ರೀಮದ್ ಭಾಗವತವನ್ನು ಕೇಳಲು ಗಂಗಾತೀರದಲ್ಲಿ ಕುಳಿತುಕೊಂಡನು. ಇದು ಶ್ರೀ ಕೃಷ್ಣನ ಲೀಲೆಗಳ ಸಂಗ್ರಹ ವರ್ಣನೆ ಎನ್ನುವ 89ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.